ಅಪೇಕ್ಷೆ ಬರದೆ ಹೋದರೆ ನಿಶ್ಚಿಂತೆ ಆಗ ಕಾಮೈಹಿ ಕಾಮ ಅಂದರೆ ಫಲಕಾಮ, ಫಲಕಾಮನೆಗಳು ಏನೇನು ಬರುತ್ತೋ ಅದರಿಂದಾಗಿ ಅವ್ರ ಜ್ಞಾನ ಎಲ್ಲ ಏನಾಗುತ್ತೆ ಮುಚ್ಚೋಗ್ಬಿಟ್ಟು ಅನ್ಯ ದೇವತಾ ಪ್ರಬೋಧೆ, ಅನ್ಯ ದೇವತೆಗಳ ಆರಾಧನೆ ಶುರು ಮಾಡ್ತಾರೆ. ತಮ್ಮ ತಮ್ಮ ನಿಯಮಸ್ಥಾಯ ಆಮೇಲೆ ಅನ್ಯ ದೇವತೆಗಳ ಆರಾಧನೆ ಮಾಡಬೇಕಾದ್ರೆ ಅವರ ಆರಾಧನೆ ಬೇರೆ ಬೇರೆ ನಿಯಮ ಇರುತ್ತೆ, ಅದನ್ನೇ ಫಾಲೋ ಮಾಡೋಕ್ಕೆ ಶುರು ಮಾಡ್ತಾರೆ. ಆಮೇಲೆ ಇವ್ರಿಗೆ ಹೋಗ್ಬೇಕಾದ್ರೆ ಕರಿ ಬಟ್ಟೆ ಹಾಕೊಳ್ಳೇಬೇಕು, ಆ ಟೈಪ್ ಅವ್ರದವರ ನಿಯಮಗಳು. ಆ ನಿಯಮ ಪಾಲನೆ ಗುಂಡಾಗಳ ಹತ್ರ ಹೋದ್ಮೇಲೆ ಆ ಗುಂಡಾಗಳ ರೂಲ್ಸ್ ಫಾಲೋ ಮಾಡಬೇಕಾಗ್ತದೆ. ಯಾವ ಕಂಪ್ನಿ ಕೆಲಸಕ್ಕೆ ಸೇರಲ್ಲ, ತಮ್ಮ ತಮ್ಮ ನಿಯಮ ಮಸ್ಥಾಯ ರೇಖಾಸಿ ಬೇಡ ಅಂತ ಹೇಳ್ತಾರೆ ಅವ್ರು ಫಸ್ಟ್. ಅವರು ಯಾಕೆ ಮಾಡಿಬಿಟ್ರೆ ಇವನು ತಮ್ಮ ಹತ್ರ ಬರೋಕ್ಕಾಗೋದಿಲ್ಲ. ಆಮೇಲೆ ಇದೆಲ್ಲ ಶುರು ಮಾಡ್ತಾರೆ. ಅದಕ್ಕೋಸ್ಕರ ಪ್ರಕೃತಿಯ ನಿಯತಾಶ್ರಯ, ಮತ್ತೆ ಎಲ್ಲರೂ ಯಾಕೆ ಮಾಡೋದಿಲ್ಲ ಅಂದರೆ ಪ್ರಕೃತಿ ಸ್ವಭಾವ ಸ್ವಭಾವ ಹೇಳ್ಕೊಂಡು ಹೋಗುತ್ತೆ ಅವರನ್ನು. ಒಳ್ಳೆ ಸ್ವಭಾವ ಇದ್ದವ್ರು ಮಾತ್ರ ಏನು ಮಾಡ್ತಾರೆ, ಮೊದಲು ಅಂತ ಅಪೇಕ್ಷೆ ಬರೋದಿಲ್ಲ, ಅಕಸ್ಮಾತ್ ಬಂದರೆ ವಾಪಸ್ ಬಂದುಬಿಡ್ತಾರೆ. ತಪ್ಪು ತಪ್ಪು ಉಪಾಸನೆ ಮಾಡೋದಿಲ್ಲ ಸಾಮಾನ್ಯ, ಅಕಸ್ಮಾತ್ ಮಾಡಿದರೆ ಸರಿಯಾದ ಉಪಾಸನೆ ಮಾರ್ಗ ಗೊತ್ತಾದರೆ ಏನು ಮಾಡ್ತಾರೆ ಅವರು, ತಷ್ಟ ಸರಿಯಾದ ದಾರಿ ಬಂದುಬಿಡ್ತಾರೆ. ಇವ್ರು ತಿರುಗುರು ಪಂಡಿತಾಚಾರ್ಯರು ಬಂದರಲ್ಲ ಹಾಗೆ, ಕೆಲವರು ಬರಲಿಲ್ಲ, ಪದ್ಮತೀರ್ಥ ಮತ್ತೆ ಓಡೋಗಿಬಿಟ್ರು, ಇವರು ಈ ಕಡೆ ಬಂದರು. ಅಂದರೆ ಅವ್ರಿಗೆ ಸ್ವರೂಪ ಪ್ರಕೃತಿ ಇಲ್ಲ, ಆದ್ದರಿಂದಾಗಿ ಪ್ರಕೃತಿ ಅಂದರೆ ಸ್ವಭಾವ, ಸ್ವಭಾವ ವಿರುದ್ಧವಾಗಿದ್ದರಿಂದ ಅವ್ರು ಬರಲಿಲ್ಲ, ಇವರೆಲ್ಲ ಬಂದರು. ಪ್ರಕೃತಿ ಶಬ್ದಕ್ಕೆ ಅನೇಕ ಅರ್ಥ ಇದೆ, ಪ್ರಕೃತಿ ಸ್ವಭಾವ ಅದೆಲ್ಲ ಇದೆ. ಯೋಗಿ ಉಳಿದವರಿಗಾದರೆ ಉಳಿದವರ್ಯಾರು ಪ್ರಕೃತಿ ಗುಣಗಳು ಅಂತ ಅರ್ಥ, ಯೋಗ್ಯರಿಗೆ ಕನ್ಫ್ಯೂಷನ್ ಆದರೆ, ಅಯೋಗ್ಯರಿಗೆ ಕನ್ಫ್ಯೂಷನ್ ಆದರೆ ಸ್ವಭಾವ ಅಂತಲೇ ಅರ್ಥ. ಯಾರ ಬಗ್ಗೆ ಮಾತಾಡ್ತೀವಿ ಅನ್ನೋದ್ರ ಮೇಲೆ ಪ್ರಕೃತಿ ಏನರ್ಥ ಅರ್ಥ ಮಾಡಬೇಕು ಹೇಳಬೇಕು. ತಮ್ಮ ತಮ್ಮ ಅವ್ರು ಹೇಳಿ ಅವ್ರ ಪ್ರಕೃತಿನೇ ಅಷ್ಟು ಅಂತ ಹೇಳ್ತಾರೆ, ಅವ್ರ ಪ್ರಕೃತಿನೇ ಅಷ್ಟು ಅಂದರೆ ಸ್ವಭಾವನೇ ಅಷ್ಟು ಅಂತ ಅರ್ಥ. ಮತ್ತು ದೇಹದ ಪ್ರಕೃತಿನೇ ಅಷ್ಟು, ಅದು ಬೇರೆ ಆಗ, ದೇಹದ ಪ್ರಕೃತಿ ಅಂತ ಹೇಳಿದಾಗ ಫಿಸಿಕಲ್ ಅದು, ಪ್ರಕೃತಿ ಅಂದರೆ ಸ್ವರೂಪ, ದೇಹದ ಪ್ರಕೃತಿ ಅಂದರೆ ಫಿಸಿಕಲ್. ಅದಕ್ಕೆ ಇಲ್ಲಿ ಬಂದಿರೋದು ಅಯೋಗ್ಯರಿಗಾದರೆ ಸ್ವಭಾವನೆ, ಯೋಗ್ಯರಿಗಾದರೆ ಪ್ರಕೃತಿಯ ಗುಣಗಳಿಂದ ಹಾಗಾಗಿರ್ತಾರೆ. ಇದು ತುಂಬ ಖಾರ ಆಗುತ್ತೆ, ನೀರು ಕುಡಿತಾರೆ, ಸರಿ ಹೋಗಿಬಿಡುತ್ತೆ. ಡಿಸೀಸ್ ಇದ್ದರೆ ಅದಾಗೋದಿಲ್ಲ, ಡಿಸೀಸ್ ಬೇರೆ ಇದು ಬೇರೆ. ಸೌಪಾಧಿಕವಾಗಿ ಬಂದರೆ ಗೊಲ್ಬೇಗ ಹೋಗುತ್ತೆ, ಇಲ್ದವ್ರು ಹೋಗೋದಿಲ್ಲ. ಅದಕ್ಕೆ ಏನಾಹ ಮೇಹ ದುರ್ಮಾರ್ಗಾತ್ ಉದ್ಧೃತ್ಯ ಅಭಿನಿವೇಶಿತ ಸಮ್ಯಕ್ ಶ್ರೀ ವೈಷ್ಣವೇ ಮಾರ್ಗೆ. ದುರ್ಮಾರ್ಗದಿಂದ ಉದ್ಧಾರ ಆಗಲಿಕ್ಕೆ ಯೋಗ್ಯರಿಗೆ ಸಾಧ್ಯ ಹೊರತು ಅಯೋಗ್ಯರಿಗೆ ಸಾಧ್ಯ ಇಲ್ಲ. ಸ್ವಭಾವ ಪ್ರಕೃತಿಶ್ಚೈವ ಸಂಸ್ಕಾರ, ಅದಕ್ಕೆ ಅಷ್ಟು ತಕ್ಷಣ ಕೋಟ್ ಮಾಡಿದ್ರೆ ಎಷ್ಟು ಅರ್ಥ ಇದೆ ನೋಡಿ ಅಂತ ಹೇಳಿದ್ದ. ಸ್ವಭಾವ ಪ್ರಕೃತಿಶ್ಚೈವ ಸಂಸ್ಕಾರ ವಾಸನ ತೆಪಿದ, ಇಲ್ಲಿ ಸ್ವಭಾವೇನ ಅಂತ ಅರ್ಥ ಬರುತ್ತೆ. ಪ್ರಕೃತಿ ಶಬ್ದಕ್ಕೆ ಇಷ್ಟೆಲ್ಲ ಅರ್ಥ ಇರೋದ್ರಿಂದ ಯಾವ ಪ್ರಸಂಗದಲ್ಲಿ ಆ ಪದ ಬಂದಿದೆ ಅನ್ನೋದ್ರ ಮೇಲೆ ಅದಕ್ಕೆ ಅರ್ಥ, ಆ ಅರ್ಥ ತಗೋಬೇಕು. ಸ್ವಭಾವ ಪ್ರಕೃತಿಶ್ಚೈವ ಸಂಸ್ಕಾರೋ ವಾಸನ ಇತಿ ಚ ಇತ್ಯಭಿಧಾನ. ಮುಂದೆ ನಾನು ಮೂಲ ಪ್ರಕೃತಿಯೇ ಸರ್ವತ್ರ ಏಕತ್ವ, ಅದಕ್ಕೆ ನೀವು ಕೇಳಿದ ಅರ್ಥ ಮೂಲ ಪ್ರಕೃತಿ ಯಾಕೆ ಅರ್ಥ ಮಾಡಬಾರ್ದು, ಅರ್ಥ ಮಾಡಬಾರ್ದು ಸ್ವಲ್ಪ ಅವರವರ ಪ್ರಕೃತಿ ಅಂತ ಅರ್ಥ ಮಾಡಬೇಕು. ಸಸ್ಯ ಇತಿ ಪ್ರಾತಿಷ್ಠಿಕತ್ವ ಮುಚ್ಚತೆ ಇತ್ಯತಃ ಪ್ರಕೃತಿ ಇತಿ ಸ್ವಭಾವ ಏವ ಇತ್ತೇವ ಶಬ್ದ ಸಂಬಂಧ. ಇಲ್ಲಿ ಸ್ವಭಾವನೇ ಅರ್ಥ ಹೊರತು ಬೇರೆ ಅರ್ಥ ಮಾಡಬಾರ್ದು. ಅವರ ಸ್ವಭಾವಕ್ಕೆ ತಕ್ಕಂತೆ ಆಸೆ, ಆಸೆಗೆ ತಕ್ಕಂತೆ ದೇವತೆಗಳು, ದೇವತೆಗಳಿಗೆ ತಕ್ಕಂತೆ ನಿಯಮ, ಈಗ ಒಂದೊಂದೇ ಒಂದೊಂದೇ ಹಾಳಾಗಿಬಿಡ್ತಾನೆ ಅವನು ಅಂತ ಅರ್ಥ. ಜಡ ಪ್ರಕೃತಿ, ಜಡ ಪ್ರಕೃತಿಗೂ ಪ್ರಕೃತಿ ಅಂತಾರೆ, ಸ್ವಭಾವಕ್ಕೂ ಪ್ರಕೃತಿ ಅಂತಾರೆ, ವಾಸನಕ್ಕೂ ಪ್ರಕೃತಿ ಅಂತಾರೆ. ಆದ್ದರಿಂದ ಇಲ್ಲಿ ತಗೋಬೇಕಾದದ್ದು ಸ್ವಭಾವ ಅಂತ ಅರ್ಥ. ಯೋ ಯೋ ನನು ಮೂಲ ಪ್ರಕೃತೇ ಸ್ವಭಾವ ಏವ ಯೋ ಯೋ ಯಾಂ ಯಾಂ ತನುಂ ಭಕ್ತ ಶ್ರದ್ಧೆಯ ಅರ್ಚಿತು ಇಚ್ಛತಿ ತಸ್ಯ ತಸ್ಯ ಅಚಲಾಂ ಶ್ರದ್ಧಾಂ ತಾಮೇವ ವಿದಧಾಮ್ಯಹಂ. ಒಂದು ಪ್ರಶ್ನೆ ಬಂತು, ಹಾಗಿದ್ದರೆ ನೀನು ಬಿಡಿಸ್ಬೋದಲ್ಲ ಅವ್ರನ್ನ ಅಂತ ಕೇಳಿದರೆ, ಹಾಗೆಲ್ಲ ಬಿಡಿಸೋದಿಲ್ಲ ಅಂತ ಹೇಳ್ತಾ. ಬರಿಬೇಕಾದ್ರೆ ನೀವು ಹೇಳ್ಕೊಡ್ಬೋದಲ್ಲ ಅಂದರೆ ಆಗೋ ಹಾಗೆ, ಇನ್ನೂ ಲೇಟ್ರಿಗೆ ಹೇಳ್ಕೊಡ್ಬೋದಲ್ಲ ಅಂತ ಕೇಳಿದರೆ, ಇನ್ನೂ ಲೇಟ್ರಿ ಹೇಳ್ಕೊಟ್ಟು ಪರೀಕ್ಷೆನೇ ಆಗೋದಿಲ್ಲ. ಯಾರು ಹೇಳ್ಕೊಡ್ಬೇಕಾದ್ರೆ ಕ್ಲಾಸಲ್ಲಿ ಟೀಚರ್ ಹೇಳಬೇಕು ಹೊರತು ಇಲ್ಲೇಷ್ಟು ಎಲ್ಲ ಇನ್ನೂ ಲೇಷ್ಟು ಅಂತ ಬರ್ತೀವಿ, ಅದಕ್ಕೆ ಬರೋದಿಲ್ಲ ಕ್ಲಾಸಿಗೆ, ಬಂದು ಕೂತ್ಕೊತೀರಿ ಹೇಳ್ಬಿಡಿ ಬರೋದೋಗ್ಬಿಡ್ತೀವಿ ಅಂತಾರೆ ಅಷ್ಟೇ, ಅದಲ್ಲ ಅದು ಮದ್ದು ಹೇಳಿದ್ದು ನಾನು ತೋರಿಸ್ಬೇಕವ್ರು. ಅದಕ್ಕೆ ಹಾಗೆಲ್ಲ ಮದ್ದು ಹೋಗೋದಿಲ್ಲ ನಾನು. ಯೋ ಯೋ ಯಾಮ್ ಯಾಮ್ ತನುಂ ಭಕ್ತ ಯಹ ಯಹ ಭಕ್ತ ಯಾಮ್ ಯಾಮ್ ತನುಂ, ಯಾವ ಯಾವ ಭಕ್ತ ಯಾವ್ಯಾವ ದೇವತೆಯ ರೂಪವನ್ನು ಶ್ರದ್ಧೆಯ ಅರ್ಚಿತು ಇಚ್ಛತಿ, ಶ್ರದ್ಧೆಯಿಂದ ಅರ್ಚನೆ ಮಾಡೋಕ್ಕೆ ಇಷ್ಟಪಡ್ತಾನೆ. ತಸ್ಯ ತಸ್ಯ ಅಚಲಾಮ ಯುದ್ಧಾಮ್ಯಹಂ, ಅವ್ರಿಗೆ ಅದನ್ನೇ ಉಂಟು ಮಾಡ್ತೇನೆ ಹೊರತು ಯಾಕಂದ್ರೆ ಆ ಪೇಪರ್ ಕೇಳಿದ್ರೆ ಕೊಡ್ತಾನೆ ಇರ್ತೇನೆ ಅಷ್ಟೇ ಹೊರತು ಕೇಳೋದಿಲ್ಲ. ಅದು ರೂಲ್ ಏನಾದರೂ ಕೇಳಿದ್ರೆ ಕೊಡಬೇಕು ಅಂತೇಳಿ, ಅದು ಏನಾದ್ರು ಹುಚ್ಚುಚ್ಚಿತ್ತು ಎರಡನ್ನ ಬರೆದಿರ್ತಾನೆ, ಅದನ್ನ ವ್ಯಾಲ್ಯೂ ಮಾಡೋಕ್ಕೆ ಹೋಗೋದಿಲ್ಲ. ಏನು ಮಾಡ್ತಾನೋ ಫಿಲಪ್ ಆಯಿತು ಬರ್ತೆ ತೊಗೊಂಡು ಕೊಡ್ತಾನೆ ಅಷ್ಟೇ, ಅದು ಕರ್ಸನೆ ಅಷ್ಟು. ಅದಕ್ಕೆ ಅದನ್ನ ಕೊಡ್ತೇನೆ ಹೊರತಾನೆ ಕೇಳಿ, ಅವ್ನು ಏನು ಬರ್ಕು ಬರ್ಕೊಂಡಿಲ್ಲ, ತಪ್ಪೋ ಸರಿನೋ ಲೆಕ್ಕ ಇಲ್ಲ, ಅದು ಮುಗಿಯೋವರೆಗೂ ಅವ್ನು ಚಾನ್ಸ್ ಅದು, ಮುಂದೆ ಕಿತ್ಕೊಂಡ್ಬಿಡ್ತೀನಿ ಅಷ್ಟೇ ಹೊರತು ನಾ ಮಾಡೋದಿಲ್ಲ. ಇದೆಲ್ಲ ಲೋಕದ ರೂಢಿ ಎಷ್ಟು ಚೆನ್ನಾಗಿದೆ ಅರ್ಥ ಮಾಡ್ತಾರೆ. ಈ ಟಿಕೆಟ್ ಕಂಡಕ್ಟರ್ ಎಲ್ಲಿ ಕೊಡಬೇಕು ಅವನು, ಕೇಳಿದಲ್ಲಿ ಕೊಡ್ತೀವಿ ಇವತ್ತು, ಅವ್ರು ತನಿ ಬೇಕಾದ್ರೆ ಕೊಟ್ಟರೆ ಕಂಡಕ್ಟರ್ ಅಲ್ಲಿ ಪ್ಯಾಸೆಂಜರ್ ಏನು ಕೇಳ್ತಾ ಅವ್ನು ಹೇಳಿ ಅವನೇ ಹೇಳ್ತಾರೆ, ಕೇಳಿದ್ರೆ ಮೊದಲೇ ಕೇಳಿದ್ರೆ ಅದನ್ನೇ ಕೊಡ್ತಿದ್ದೆ ಅಂತ ಅವನು, ಅವ್ರಿಗೆ ಗೊತ್ತಿಲ್ಲ ಇಲ್ಲ ತೊಗೊಂಡ್ಬಿಡ್ತಾನೆ, ಆಮೇಲೆ ಮತ್ತೆ ಚೇಂಜ್ ಮಾಡೋಕ್ಕೆ ಹೋಗ್ತಾನೆ, ಮೊದಲೇ ಕೇಳಿದ್ರೆ ಅದನ್ನೇ ಕೊಡ್ತಿದ್ದೆ ಅಂತ. ಇವ್ರು ಚಾಯ್ಸ್ ಅಲ್ಲ, ಬರೆಸಬೇಕಾದ್ರೆ ಏನು ಬೇಕೋ ಅದನ್ನು ಕೇಳಿದ್ರೆ ಹಾಕ್ತಾರಲ್ಲ ಹಾಗೆ. ತನ್ನ ಒಂದು ರೂಪ ರೂಪ ರೂಪದಲ್ಲಿ ಅದರಲ್ಲೂ ಬೇಕಾದ ಒಂದು ಮತ್ಸ್ಯ ರೂಪ ಇತ್ಯಾದಿಗಳು ಇವರಿಗೆ, ಅವರವರಿಗೆ ರುದ್ರಾದಿ ದೇವತೆಗಳು ಕ್ಷುದ್ರ ದೇವತೆಗಳು ಅವರಿಗೆ ಏನು ಬೇಕೋ ಅಂದು ಕೊಡ್ತಾನಷ್ಟೆ. ಯೋ ಯೋ ಯಾಂ ಯಾಂ ತನುಂ ಭಕ್ತ ಶ್ರದ್ಧೆಯ ಅರ್ಚಿತು ಮಿಚ್ಛತಿ ತಸ್ಯ ತಸ್ಯ ಅಚಲಾಂ ಶ್ರದ್ಧಾಂ ತಾಮೇವ ವಿದಧಾಮ್ಯಹಂ. ಅದೇ ಶ್ರದ್ಧೆಯನ್ನು ಉಳಿ. ಇದು ಶ್ರದ್ಧೆ ಶಬ್ದಕ್ಕೆ ಮತ್ತೆ ಅಧ್ಯಾಯದಲ್ಲಿ ವಿಸ್ತಾರ ಬಂದಿದೆ. ತ್ರಿವಿಧ ರಾಜ ಸಾತ್ವಿಕಿ ರಾಜಸಿ ಚೈವ ತಾಮಸಿ ಚೈತಿ ತಾಂ ಶೃಣು ತ್ರಿವಿಧಾ ಭವತಿ ಶ್ರದ್ಧಾ ದೇಹಿನಾಂಸ ಸ್ವಭಾವಜ. ನೆನಪಿಟ್ಟುಕೊಂಡ್ರೆ ಶ್ರದ್ಧೆ ಎಂಬುದು ಮೂರು ವಿಧ. ಅದಕ್ಕೆ ಯಾವ್ಯಾವ ಶ್ರದ್ಧೆಯಿಂದ ರಚನೆ ಮಾಡ್ತಾನೋ ಆಯಾ ಶ್ರದ್ಧೆನೇ ಬೆಳೆಸ್ತೇನೆ ಹೊರತು ಬೇರೆ ಕೊಡೋದಿಲ್ಲ. ಸತಯ ಶ್ರದ್ಧೆಯ ಯುಕ್ತ ತಸ್ಯಾರಾಧನಮೀಹತೆ ಲಭತೆ ಚ ತತಃ ಕಾಮಾನ್ ಮಯೈವ ವಿಹಿತಾನ್ ಹಿತಾನ್ ಸಹ ತ್ರಯಾ ಶ್ರದ್ಧೆಯಾ ಯುಕ್ತ. ಏನಾಯ್ತೀಗ ಶ್ರದ್ಧೆ ನಾನು ಬೆಳೆಸ್ತಾ ಹೋಗ್ತೇನೆ, ಅವನೇನು ಮಾಡ್ತಾನಾಗ ತಸ್ಯ ಆರಾಧನಮೀಹತೆ ಆಯಾ ದೇವತೆ ಆರಾಧನೆ ಮಾಡೋಕ್ಕೆ ಶುರು ಮಾಡ್ತಾನೆ. ಲಭತೆ ಚ ತತಃ ಕಾಮಾನ್ ಆಗ ಫಲನೂ ಸಿಗುತ್ತೆ ಅವನಿಗೆ. ಆದರೆ ಫಲ ಸಿಕ್ಕದ್ದು ಏನು ತಿಳ್ಕೊಂಡ್ಬಿಡ್ತಾನೆ ಅವನು, ಆ ದೇವತೆ ಕೊಟ್ಟ ಅಂತೇಳಿ. ಆದರೆ ನಾನೇ ಕೊಡೋದು ಅಂತ ಹೇಳ್ತ. ಮಯೈವ ವಿಹಿತಾನ್ ಹಿತಾನ್ ಮಯಾ ಏವ ವಿಹಿತಾನ್ ತಾನ್ ಕಾಮಾನ್ ಪ್ರಪದ್ಯತೆ. ನಾನು ಕೊಡೋದನ್ನೇ ಅವ್ರು ಕೊಟ್ಟಾನ ತಪ್ಪು ತಿಳ್ಕೊತಾನೆ ಹೊರತು ಕೊಡೋದು ನಾನೇನೆ. ಯಾವ ದೇವತೆ ಆರಾಧನೆ ಮಾಡಿದರೂ ಕೂಡ ಫಲ ಸಿಗೋದು ಯಾರಿಂದ, ದೇವರಿಂದನೇ. ಎಷ್ಟು ಇಂಪಾರ್ಟೆಂಟ್ ಇದು. ಲಭತೇತ ತತಃ ಕಾಮಾನ್ ಮಯೈವ ವಿಹಿತಾನ್ ಹಿತಾನ್. ದೇವತೆಗಳು ಕೊಡೋ ಫಲನೇ ಅವ್ರು ಕೊಡೋದಲ್ಲ ದೇವ್ರು ಕೊಡ್ತಾರೆ ಅಂದರೆ ಮನುಷ್ಯರು ಕೊಡ್ತಾರ ಇನ್ನ ಪರಮಾತ್ಮ ಮನುಷ್ಯರಲ್ಲಿ ನಿಂತು ಕೊಡೋದು ಯಾರು ಮತ್ತೆ ಅವನೇ. ಅದಕ್ಕೆ ಏನು ಕೊಟ್ಟಿದ್ದೆಲ್ಲ ದೇವರದು, ಹೋಗೋದೆಲ್ಲ ದೇವರಿಗೆ. ಅನುಸಂಧಾನ ಇದ್ದರೆ ಸರಿ. ಎಲ್ಲಿಂದ ಬಂದರೂ ಕೂಡ ಸೋರ್ಸ್ ಯಾವುದದೋ ದೇವರೇ. ಎಲ್ಲಿಗೆ ಹೋದರೂ ಎಲ್ಲಿಗೆ ಹೋಗುತ್ತದೋ ದೇವ್ರ ಹತ್ರ. ಆಕಾಶಾತ್ ಪರ್ಯಂತೋಯ್ ಯಥಾಗಚ್ಚತಿ ಸಾಗರ. ಗೊತ್ತಿರಲಿ ಬಿಡಲಿ ಆ ನೀರೆಲ್ಲಿ ಕರಿಬೇಕದು, ಸಮುದ್ರ ಕರಿಲಿ. ಇಲ್ಲಿ ಗುಣ ಸಮುದ್ರನಾದ ಪರಮಾತ್ಮನ ಕಡೆಗೆ ಹೋಗಬೇಕು ಹೊರತು ಬೇರೆ ಕಡೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಮ್ ಯಾಮ್ ಬ್ರಹ್ಮಾದಿ ರೂಪಾಂ ತನುಂ ಬ್ರಹ್ಮಾದಿ ದೇವ ಹಿರಣ್ಯಕೇಶ ಮೊದಲಾದವರಿಗೆ ಬ್ರಹ್ಮದೇವರ ಆರಾಧನೆ ಅವನು ಮಾಡ್ದ, ಶಿವನ ಆರಾಧನೆ ಭಸ್ಮಾಸುರ ಮಾಡ್ದ. ಅವ್ರಿಗೆ ಅದನ್ನೇ ಕೊಟ್ಟೆ ಅಷ್ಟೇ ಹೊರತು ನಾನು ಬದಲಾಯಿಸೋಕೆ ಹೋಗಲಿಲ್ಲ. ಅವ್ರು ಕೇಳಿದ್ರೆ ಬದಲಾ ಕೇಳಬಾರ್ದು, ಮತ್ತೆ ಇನ್ವಿಟೇಷನ್ ಲೆವೆಲ್ ಕೇಳಾಗಿಲ್ಲ. ಯಾಕೆ ಹೇಳ್ಕೊಟ್ಮೇಲೆ ತಾನೇ ಕುಳಿಸಿರೋದು ಪರೀಕ್ಷೆಗೆ, ಅಲ್ಲಿ ಕೊಡೋದು ಕೇಳೋದಿಲ್ಲ. ಅದಕ್ಕೆ ಜನ್ಮ ಕೊಡಬೇಕಾದ್ರೆ ಗ್ರಂಥ ಕೊಟ್ಟಿರೋದು ಯಾತಕ್ಕೋಸ್ಕರ, ಗ್ರಂಥ ಕೊಡೋದು ಹೇಳೋದು ಅವಕಾಶ ಎಲ್ಲ ಯಾತಕ್ಕೆ ಕೊಟ್ಟರು, ಅವು ಯುಟಿಲೈಸ್ ಮಾಡಿಕೊಳ್ಳಿ ಅಂತೇಳಿ. ಅದಿದ್ರು ಕೇಳಿಬಿಟ್ರೆ ಮತ್ತೆ ಬೆಳಿಗ್ಗೆ ದಿವಸ ಸಂಧಾನ ಮಾಡೋ ದೇವ್ರು ಬಂದು ಹೇಳಬೇಕು ಅಂತ ಕೇಳಿದರೆ ದೇವ್ರು ಹೇಳಿ ಆಗಿದೆ ಆಗಲೇ ಏನಂತ ಆಹಾರ ಸಂಧ್ಯಾ ಉಪಾಸಿತ ಹೇಳಿ ಆಗಿದೆ. ಆದ್ದರಿಂದ ಏನೋ ದಿವಸ ಹೇಳ್ಬೇಕು ನಾಳೆ ತೋರಿ ಬರಿ ಅಂತ ಹೇಳ್ಬೇಕು ಅವ್ರಿ ಆಫೀಸರ್ಸಿ. ಇದಷ್ಟೇ ಏನದು ಅದು ತಿಳ್ಕೊಳ್ಳೋದಾದ್ರೆ ಅನ್ಫಿಟ್ ಅವನು, ವರ್ಕರ್ ಆಗ್ಲಿಕ್ಕೆ ಅನ್ಫಿಟ್ ಅವನು. ಅವನ ಜವಾಬ್ದಾರಿ ಆ್ಯಕ್ಚುಲಿ ಏನು ಮಾಡ್ಬೇಕು ಅವನು, ತಾನು ಕೇಳ್ತಿರ್ಬೋದು. ಏನು ಡೌಟ್ ಬಂದರೆ ಏನು ಮಾಡ್ಬೇಕು ಅವನು, ತಾನು ಕೇಳಿ ತಿಳ್ಕೊಬೇಕೇ ಹೊರತು ಇವ್ರು ಹೇಳಬೇಕು ಅಂತ ನಿಯಮ ಇಲ್ಲ. ಎಕ್ಸ್ಟ್ರಾ ಆದರೆ ಅವ್ರು ಹೇಳ್ತಾರೆ, ಇರೋದನ್ನು ಬಿಟ್ಟು ಬೇರೆ ಹೇಳ್ಬೇಕಾದ್ರೆ ನಾಳೆ ಸ್ಪೆಷಲ್ ನಾಳೆ ಬನ್ನಿ ಅಂತ ಹೇಳ್ಬೋದು. ಡೈಲಿ ಅದಕ್ಕೆ ಏನು ಮಾಡೋದಿಲ್ಲ, ನಿತ್ಯ ಕರ್ಮಕ್ಕೆ ಹೇಳಬೇಕಾಗಿಲ್ಲ, ಸ್ಪೆಷಲ್ ಕರ್ಮಕ್ಕೆ ಮಾತ್ರ ಹೇಳ್ತಾರೆ ಹೊರತು ಬೇರೆ ಅದಕ್ಕಲ್ಲ. ಉಕ್ತಂಚ ನಾರದೀಯೇ ಇದಕ್ಕೆ ಮತ್ತೆ ಆಧಾರ, ಏನು ಹೇಳಿದ್ರು ಅದಕ್ಕೆ ಆಧಾರ ಕೊಡ್ತಾರೆ. ಅಥೋ ಅಂತೋ ಬ್ರಹ್ಮಾದಿ ಭಕ್ತಾನಾಂ ಮದ್ಭಕ್ತಾನಾಂ ಅನಂತತಾ ಇತಿ. ಅದಕ್ಕೆ ಅಂತೋ ಬ್ರಹ್ಮಾದಿ ಭಕ್ತಾನಾಂ ಮದ್ಭಕ್ತಾನಾಂ ಅನಂತತ. ನೋಡೋದು ಕುಲ್ಟ ಸುಮ್ಮನೆ ಅರ್ಥ ಆಗಿದೆ, ಏನಾಗುತ್ತೆ ಅದಕ್ಕೆ, ಬ್ರಹ್ಮಾದಿ ಭಕ್ತಾನಾಂ ಅಂತಃ ಮದ್ಭಕ್ತಾನಾಂ ಅನಂತತ. ಬ್ರಹ್ಮಾದಿ ದೇವತೆಗಳ ಭಕ್ತರು ಅಂತಃ ಕಡಿಮೆ, ನನ್ನ ಭಕ್ತರು ಅನಂತ ಅಂತಾಗತ್ತೆ. ನನ್ನ ಭಕ್ತರು ಅನಂತ, ಬ್ರಹ್ಮಾದಿಗಳ ಭಕ್ತರು ಕಡಿಮೆ ಅಂತ ಅರ್ಥ. ಆ್ಯಕ್ಚುಲಿ ಎಡದಿರೋದು ಏನೀಗ ಉಲ್ಟ ಪಟ್ಟ, ವಿಷ್ಣು ಭಕ್ತರ ಸಂಖ್ಯೆನೇ ಭಾರಿ ಭಾರಿ ಕಡಿಮೆ, ಬೇರೆಯವ್ರ ಸಂಖ್ಯೆನೇ ಗೊತ್ತಿಲ್ಲ ನೋಡಿ. ಯಾವ್ಯಾವ ಅನಾಮಧೇಯ ಕ್ರಿಮಿನಲ್ ಕೋಟಿ ಕೋಟಿ ಜನ ಫಾಲೋಯರ್ಸ್ ಇದ್ದಾರೆ ಅವರು. ಎಲ್ಲ ಕಂಟ್ರಿಯಲ್ಲೂ ಅವ್ರಿಗೆ ಆಫೀಸ್ ಇರುತ್ತೆ, ಎಲ್ಲ ಕಂಟ್ರಿಗಳಲ್ಲೂ ಕೂಡ. ಇವರಿಗೆ ರಾಜ ಸತ್ಯಪ್ರದಾಯ ಪರಂಪರಾ ಪ್ರಾಪ್ತ ಅಂತ ಹೇಳ್ಕೊಂಡು ಕೂತರೆ ಎಷ್ಟು ಜನ ಇದ್ದಾರೆ, ಹ್ಯಾಂಡ್ಫುಲ್ ಅಷ್ಟೇ. ಯಾಕೆ ಮತ್ತೆ ಹೇಗಾಯಿತು ಅಂತ ಕೇಳಿದ್ರೆ ಅರ್ಥ ಅದಲ್ಲ ಅಂತ ಹೇಳ್ತಾರೆ. ಅರ್ಥ ಅದಲ್ಲ, ಏನರ್ಥ ಅಂತೋ ಅಂತ ಶಬ್ದಕ್ಕೆ ಲಿಮಿಟೆಡ್ ಅನ್ಲಿಮಿಟೆಡ್ ಅಂತ ಅರ್ಥ ಅಲ್ಲ. ಅಂತ ಅಂದ್ರೆ ನಾಶ. ಬ್ರಹ್ಮಾದಿ ಭಕ್ತಾನಾಂ ಅಂತಃ, ಬ್ರಹ್ಮಾದಿ ದೇವತೆಗಳ ಭಕ್ತರು ಏನಾಗ್ತಾರೆ ಕೊನೆಗೆ, ಹಿರಣ್ಯಕೇಶವ ಎಲ್ಲ ಏನಾದರೂ ಬರಲ್ಲ, ಹಿರಣ್ಯಕೇಶವ ಸತ್ತು ಹೋಗ್ತಾರೆ. ಮದ್ಭಕ್ತಾರಾಮ್ ಅನಂತತ, ನನ್ನ ಭಕ್ತರಿಗೆ ಸಾವೇ ಇಲ್ಲ. ಗೊತ್ತಾಯ್ತಾ, ಯೋಗಕ್ಷೇಮಂ ಮಹಾಮ್ಯಹಂ ಮಹಾಮೇತ ಕೌಂತೇಯ ಪುನರ್ಜನ್ಮ ನವಿದ್ಯ. ಆ ಅರ್ಥ ಇದೆ, ನನ್ನ ಭಕ್ತರ ಸಂಖ್ಯೆ ಭಾರಿ ಕಡಿಮೆನೆ. ಆದರೆ ಮನುಷ್ಯೇಶು ಮನುಷ್ಯಾಣಂ ಸಹಸ್ರೇಶು ಕಶ್ಚಿತ್ ಜತತಿ ಸಿದ್ಧ ಹಿಂದೆ ಹೇಳಿಬಿಟ್ಟಿದ್ದಾರೆ ಈಗಾಗಲೇ. ನನ್ನ ಭಕ್ತರ ಸಂಖ್ಯೆ ಕಡಿಮೆ, ಬಟ್ ಏನದು, ಅವ್ರು ಫಲ ಸಿಗೋದು ಪರ್ಮನೆಂಟ್ ಅವರಿಗೆ. ಅವ್ರ ಭಕ್ತರ ಭಕ್ತರ ಸಂಖ್ಯೆ ಜಾಸ್ತಿ, ಫಲ ಇಲ್ಲ ಎಂಥದ್ದು, ಟರ್ಮಿನೇಟ್ ಮಾಡ್ತಾರಂತಲ್ಲ ಹಾಗೆ. ಯಾವ ಫೆಸಿಲಿಟೀಸ್ ಇಲ್ಲ, ಟರ್ಮಿನೇಟ್ ಮಾಡಿ ಮುಗಿತಾರೆ. ಇವ್ರಿಗೆ ಹಾಗಲ್ಲ, ಎಲ್ಲ ಬೆನಿಫಿಟ್ ಸಿಗುತ್ತೆ. ಆದ್ದರಿಂದ ಅನಂತತ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದು ಹೊರ ಅಪಾರ್ಥ ಆಗ್ತಿತ್ತು. ಬ್ರಹ್ಮಾದಿ ಭಕ್ತಾನಾಂ ಮದ್ಭಕ್ತಾನಾಂ ಅನಂತತ ಉಳದೇ ಅಂತ ಶಬ್ದಕ್ಕೆ ಅನೇಕ ಅರ್ಥ. ಅಂತವಾಯಿತು ಅದೇನರ್ಥ, ಕೊನೆಯಾಯಿತು ಅಂತ. ಇಲ್ಲಿ ಅಂತ ನಿಶ್ಚಯವಾಯಿತು, ಸಿದ್ಧಾಂತವಾಯಿತು. ಅಲ್ಲೇನು ತೀರ್ಮಾನ ಆಯಿತು ಅಂತ. ಏನು ಸಿದ್ಧಾಂತ ಅಂತ ಕೇಳಿದೆ, ಏನು ತೀರ್ಮಾನ? ಅಂಥ ಶಬ್ದಕ್ಕೇನು ಎಷ್ಟು ಅರ್ಥ ಬಂದಿದೆ? ಹಿಂದೊಂದು ಬಂದಿತ್ತು, ಉಭಯೋರಪಿ ದೃಷ್ಟೋಂತಸ್ತೋ ಅನಯೋಹೋ ತತ್ವದರ್ಶಿನಃ. ಎಲ್ಲಿ ನಾಸತೋ ವಿದ್ಯತೆ ಭಾವಃ ನಾಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟೋಂತಃ ಅನಯೋಹೋ ತತ್ವದರ್ಶಿಭಿ. ಅಲ್ಲಿ ಅರ್ಥ ಏನಂತ ಬರ್ತಾರೆ ಅಂತ ಅಂದರೆ ನಿರ್ಣಯ ಅಂತ ಬರ್ತದೆ. ಅಂತಹ ನಿರ್ಣಯ, ಇಲ್ಲಿ ಅಂತಹ ಅಂದರೆ ವಿನಾಶ ಅಂತ ಅರ್ಥ. ಸಂತತಂ ಚಿಂತೆಯೇ ಅಂತಂ ಅಂತ ಹೇಳಿದಾಗ ಅಂತಕಾಲೇ, ಅಲ್ಲೇನು ಅಂತಕಾಲನೇ ಕಾಲದಲ್ಲಿ. ಈಗ ಎಲ್ಲೆಲ್ಲಿ ಶಬ್ದ ಬರುತ್ತೆ ನೋಡಿ ಅರ್ಥ ಮಾಡ್ಕೋಬೇಕು. ಇಲ್ಲಿ ಅಂತೋ ಬ್ರಹ್ಮಾದಿ ಭಕ್ತಾನಾಂ ಮದ್ಭಕ್ತಾನಾಂ ಅನಂತತಾ ಇತಿ. ಮುಕ್ತಶ್ಚ ಕಾಮಗತಿಂ ಗಚ್ಚೇತ್ ಮೋಕ್ಷಶ್ಚೈವ ಕಿಮಾತ್ಮಕ. ಮೋಕ್ಷಧರ್ಮ ಪರ್ವದಲ್ಲಿ ಧರ್ಮರಾಜ ಪ್ರಶ್ನೆ ಕೇಳ್ತಾನೆ, ಮುಕ್ತಶ್ಚ ಕಾಮಗತಿಂ ಗಚ್ಚೇತ್, ಮುಕ್ತ ಯಾವ ಗತಿಗೆ ಹೋಗ್ತಾನೆ, ಮೋಕ್ಷಶ್ಚೈವ ಕಿಮಾತ್ಮಕ, ಮೋಕ್ಷ ಹೇಗಿರುತ್ತೆ ಅಂತ ಧರ್ಮರಾಜ ಪ್ರಶ್ನೆ ಮಾಡ್ತಾನೆ ಮಹಾಭಾರತ ಶಾಂತಿ ಪರ್ವದಲ್ಲಿ. ಅದಕ್ಕೆ ಇತ್ಯಾದೇಹಿ ಪರಿಹಾರ ಸಂದರ್ಭಾಚ್ಯ ಮೋಕ್ಷ ಧರ್ಮೇಶು, ಆ ಸಂದರ್ಭದಲ್ಲೇ ಬಂದಿರೋ ಉತ್ತರ ಇದು. ಏನಂತ, ಅಂತೋ ಬ್ರಹ್ಮಾದಿ ಭಕ್ತಾನ ಮದ್ಭಕ್ತಾನಾಂ ಅನಂತತ ಅಂತ ಹೇಳಿದ್ರಿಂದ ಯೋಗ್ಯರೆಲ್ಲ ಅನಂತವಾಗಿ ನಚ ಪುನರಾವರ್ತತೆ ಅನಾವೃತ್ತಿ ಶಬ್ದಾತ್ ತನ್ನ ಭಕ್ತರು ಹೀಗೆ ಉಳಿದವರು ಹಾಳಾಗಿ ಹೋಗ್ತಾರೆ. ಅವತಾರೇ ಮಹಾವಿಷ್ಣು ಭಕ್ತ ಕುತ್ರ ಚ ಮುಚ್ಚ್ಯತೆ ಇತ್ಯಾದಿಶ್ಚ ಬ್ರಹ್ಮವೈವರ್ತೆ. ಅದಕ್ಕೆ ಬೇರೆ ಅರ್ಥ ಹೇಳ್ತಾರೆ. ರಾಮಕೃಷ್ಣಾದಿ ರೂಪಾಂ ಭಗವತ್ತನು ಇತಿ ಪ್ರತೀತಿ ನಿರಾಸಾಯಾಹ ಯಾಮ್ಯಾಮಿತಿ. ಹಿಂದೇನು ಬಂತು, ಯಾವನು ಯಾವ ತನುವನ್ನು ಆರಾಧನೆ ಮಾಡಲಿಕ್ಕೆ ಇಷ್ಟಪಡ್ತಾರೆ ಅದು ಕೊಡ್ತೀನಿ ಅಂತ ಹೇಳಿದಾರಲ್ಲ. ಇಲ್ಲಿ ತನು ಅಂದರೆ ಕೃಷ್ಣರಾಮಾದಿ ರೂಪಗಳು ಅಂತ ಅರ್ಥ ಅಲ್ಲ, ಬ್ರಹ್ಮಾದಿ ದೇವತೆಗಳು ಅಂತ ಅರ್ಥ. ಕೃಷ್ಣರಾಮಾದಿ ರೂಪ ಕೊಟ್ಟರೆ ಒಳ್ಳೇದಾಯಿತು. ಕೃಷ್ಣರಾಮಾದಿ ರೂಪ ಕೆಲವರಿಗೆ ಕೃಷ್ಣನ ಪೂಜೆ ಮಾಡೋಕ್ಕೆ ಇಷ್ಟ, ಕೆಲವರು ರಾಮನ ಪೂಜೆ ಮಾಡೋಕ್ಕೆ ಇಷ್ಟ, ಕೆಲವು ನರಸಿಂಹನ ಪೂಜೆ ಇಷ್ಟ, ಅದೆಲ್ಲ ಒಳ್ಳೇದೇ. ಯಾವ ಭಗವದ್ ರೂಪ ಯಾವುದಾದ್ರೂ ಕೂಡ ಏನದು ಯೋಚನೆಯೇ ಇಲ್ಲ. ಆದರೆ ಇದು ಬೇರೆ. ಅದಕ್ಕೆ ಇಲ್ಲಿ ರಾಮಕೃಷ್ಣಾದಿ ರೂಪಗಳು ಅಂತ ಅರ್ಥ ಮಾಡಬಾರ್ದು, ಇಲ್ಲಿ ಅವರು ಇಷ್ಟಪಡ್ತಾ ಬ್ರಹ್ಮಾದಿಗಳು ಅಂತ ಅರ್ಥ ಮಾಡಬೇಕು ಅಂತ ಹೇಳಿದರು. ಕುತ ಏತತ್ ಅಂತವತ್ತು ಫಲಂ ತೇಷಾಂ ಇತಿ ಹಿಂದೆ ಹೇಳಿದೆ. ಅಂತವತ್ತು ಫಲಂ ತೇಷಾಂ ಮುಂದೆ ಬರುತ್ತೆ ಇಮಿಡಿಯೇಟ್ ಆಗಿ. ಆ ಫಲಂ ತದ್ಭವತ್ಯಲ್ಪಮೇಧಸಾಂ ಇತಿ ತದ್ಭಕ್ತಾನಾಂ ಅಂತವತ್ತು ಫಲವಚನಾತ್. ಅಂತವತ್ ಫಲವಚನಾತ್ ಅಲ್ಲಿ ಸಿಗ್ತಕ್ಕಂಥ ಅಂತವತ್ ಅಂದರೆ ನಾಶ ಇರತಕ್ಕಂಥ ಫಲ ಸಿಗುತ್ತೆ ಹೊರತು ಅವರಿಗೆ ಶಾಶ್ವತ ಫಲ ಸಿಗೋದಿಲ್ಲ. ಗೊತ್ತಾಯ್ತಾ? ಶಾಶ್ವತ ಫಲಕ್ಕೆ ಕೊಡ ಶಕ್ತಿ ಅನ್ಯ ದೇವತೆಗಳಿಗೆ ಇಲ್ಲವೇ ಇಲ್ಲ. ಆದ್ದರಿಂದಾಗಿನೇ ನನ್ನ ಭಕ್ತರು ಮಾತ್ರ ಅನಂತ ಫಲ ಹೊಂದೋದು. ತಶ್ಚೇತ ಬ್ರಹ್ಮಾದಿ ಗ್ರಹಣೆಯ ಸಂಭವಾತ್ ಭಗವದ್ಗ್ರಹಣೆ ಚ ಅಸಂಭವಾತ್ ಇತಿ ಭಾವೇನಃ ಉಕ್ತಂಚೇತಿ. ಅದಕ್ಕೇನೆ ಬ್ರಹ್ಮಾದಿ ದೇವತೆಗಳನ್ನು ಆರಾಧನೆ ಮಾಡೋದರಿಂದ ಅಲ್ಪ ಫಲ, ಫಲಸ್ಯ ಇತಿ ಶೇಷ, ಗಮ್ಯತೆ ಇತಿ ಗತಿ. ಅವರು ಹಿರಣ್ಯಕಶಿಪು 36,000 ವರ್ಷ ತಪಸ್ ಮಾಡ್ದ, 5 ವರ್ಷ ರಾಜ್ಯಭಾರ ಮಾಡ್ದ ಅಂತ ವಿಮರ್ಶನ. ಅದು ಅಷ್ಟು ಕಷ್ಟಪಟ್ಟರೆ ಏನು ಸಿಗ್ತೆ ಅವನಿಗೆ ಕಷ್ಟ? ಈಗ ಎಲೆಕ್ಷನ್ ಆಗ್ತದೆ, ಬೈ ಎಲೆಕ್ಷನ್ ಬರುತ್ತೆ. ಈಗ ಎಲೆಕ್ಷನ್ ಆಗ್ತದೆ, ಎಷ್ಟು ಸಿರ್ತಾರೋ ಅವನು? 5 ವರ್ಷ ಇರ್ತಾನ ಈಗ, ಕೆಲವು ವರ್ಷ ಕೆಲವು ತಿಂಗಳಷ್ಟೇ ಅವ್ರ ಹಣೆಬಾರ ಅಷ್ಟೇ ಅವ್ರಿಗೆ ಗೊತ್ತ. ಅದಕ್ಕೆ ಕ್ಯೂ, ಮತ್ತೆ ಅದಕ್ಕೆ ಕ್ಯೂ, ಅದಕ್ಕೆ ದುಡ್ಡು, ಅದಕ್ಕೆ ಕೊಲೆಗಳು ಕೆಲವು ಅಷ್ಟೆಲ್ಲ ಮಾಡಾಕ್ಬಿಡ್ತಾರೆ ಈ 1 ವರ್ಷಕ್ಕೆ. ಇದಕ್ಕೋಸ್ಕರ ಯಾವನೋ ಡೆಲ್ಲಿ ಇದ್ರೊಳಗೆಲ್ಲ ಹಿಂದೆಲ್ಲ ಇವನು ರಾಜನಕೊಂದು ತಾನೇ ರಾಜನಾಗ್ತಾನೆ, ನೆಕ್ಸ್ಟ್ ಮಂತ್ ಅವನಕೊಂದು ಇವ್ರ ರಾಜನಾಗ್ತಾನೆ ನೆಕ್ಸ್ಟ್ ಮಂತ್. ಗೊತ್ತಾಯ್ತಾ? ಒಂದೇ ತಿಂಗಳು ಅವನ ರಾಜ್ಯವಾರ. ಅದು ಎಷ್ಟು ಪಾಪಿಗಳು ಅಂತ ಹೇಳಿದರೆ ಅದು ಫಲ ಸಿಕ್ಕಿದ್ದೆಷ್ಟು ಮಾಡಿದ ಕೆಲಸ ಇಂಥದ್ದು. ಆ ರಕ್ತಪಾತ ಮಾಡಿ 1 ವರ್ಷ ಇನ್ನೊಬ್ರು ಯಾರು ರೆಡಿ ಆಗಿರ್ತಾರೆ ಮಾಡ್ಕೊಳ್ಳೋಕೆ ಅವರೆಲ್ಲ ಕೂಡ. ಈ ರೀತಿ ಭಾರಿ ದರ ಜಲ್ಲಿ ಸಿಂಹಾಸ 70 ಸಂಖ್ಯೆ ಭಾರಿ ಜಾಸ್ತಿ. ಕೊಂದವರಲ್ಲ ಯಾರು ಅಣ್ಣ ತಮ್ಮಂದ್ರೆ ಅಂಥವರೇ ಜಾಸ್ತಿ ಅಲ್ಲ, ಬೇರೆಯವರೆಲ್ಲ ಕೆಲಸ ತಂದೆಯೇ ಕೊಂದು ಬಿಡ್ತಾರೆ. ಒಬ್ಬರು ತಂದೆ ಅನ್ಕೋ ಇವತ್ತು ಪೇಪರಲ್ಲಿ ಬರ್ತಾರೆ ಇರುತ್ತೆ ಬೇಕಾದಷ್ಟು. ಆಸ್ತಿಗಾಗಿ ತಂದೆಯ ಕೊಲೆ ಅಂಥೇಳಿ, ರಾಜ್ಯಕ್ಕಾಗಿ ಕೊಲೆ. ಹಿರಿ ನೀವನೇನು ಮಾಡಿದ್ದೆ ಕಮ್ಮಿ ಹಾಕಿದ್ದಿಲ್ಲ? ಅವೆಲ್ಲ ನೋಡಿದರೆ ದುಷ್ಟದ ಸಂಖ್ಯೆ ಹೇಗಿರ್ತದೆ ಮೊದಲು ನಿದರ್ಶನ. ಅದು ಅಂಥ ಫಲ ಇಷ್ಟೆಲ್ಲ ಮಾಡಿ ಬಂದಿದ್ದೇನೆ ಅವನಿಗೆ? ಅತ್ಯಂತ ಕಡಿಮೆ ಫಲ. ಅದು ಕಡಿಮೆ ಕಾಲ, ಕಡಿಮೆ ಫಲ, ಕಡಿಮೆ ಕಾಲ, ಹೆಚ್ಚತ್ತು ಕೂಡ ಇಲ್ಲ ಅದು ಕೂಡ. ಅಂತವತ್ತು ಫಲಂ ತೇಷಾಂ ತದ್ದು ಎಂದು ಮನುಷ್ಯ ಕಾಮನ್ ಸೆನ್ಸ್ ಉಪಯೋಗಿಸ್ತಾನೆ. ಕಡಿಮೆ ಫಲ ಬಯಸಬಾರ್ದು ಅಂತ ಹೇಳೋದಕ್ಕೆ, ಸ್ಟ್ಯಾಂಡಿಂಗ್ ಬಂದಿರ್ತಾನೆ, ಒಬ್ಬನು ಕೂತಿರ್ತಾನೆ, ಅವನು ಹಿಡಿತಾನೆ, ಈ ಕೂಡ್ರಿ ಅಂತಾನೆ. ಹಿಡಿಯೋ ಕೂಡಲ್ಲ ಅದಕ್ಕೆ, ನೆಕ್ಸ್ಟ್ ಸ್ಟಾಪ್ ಅಂದರೆ ಕೂಡ ಮತ್ತೆ ಕೂಡಲಿ ಇರ್ತಾನೆ. ಕೂಡೋದು ಕೆಲವೇ ಕಟ್ಟಾಗಿ ಹೋಗುತ್ತಾನೆ. ಏನು ಮಾಡ್ತಾನೆ ಅವನು? ನಾನು ಕೊಡೋದಿಲ್ಲ ಅದು, ಯಾಕೆ ನೆಕ್ಸ್ಟ್ ಸ್ಟಾಪ್ ಹೇಳಬೇಕು. ನಾನು ಶಾಂತ ಫಲಕ್ಕೆ ಇಷ್ಟಪಡೋದಿಲ್ಲ ಮನುಷ್ಯ. ಆದರೆ ಇಲ್ಲಿ ಮಾತ್ರ ಏನು ಮಾಡ್ತಾನೆ ಅವನು? ಸಣ್ಣ ಪುಟ್ಟದ ಕೆಡ್ತಾ ಎಲ್ಲ ಶಾಂತಾನೆ. ಆ ಕಾಮನ್ ಸೆನ್ಸ್ ಇದ್ದುಬಿಟ್ರೆ ಕೂಡಕ್ಕೆ ಇಷ್ಟಪಡ್ತಾರೆ ಅವನು. ಅಲ್ಲಿ ಟವಲ್ ಹಾಕಿ ಕೂಡಕ್ಕೆ ಯಾರು ಇಷ್ಟಪಡೋದಿಲ್ಲ. ನಾನು ಇಳಿಯೋನೇ ಇದ್ದೇನೆ ಹೇಗಿದ್ರು ಕೂಡ, ಅಷ್ಟಕ್ಕೋಸ್ಕರ ಯಾಕೆ ಕೊಡಲಿ ಅಲ್ಲಿಗೆ? ಅದು ಮುಂದೆ ಸಿಗ್ತಾರೆ ಖಾಲಿ, ಹಿಂದಿನದ್ದು ಕೊಡ್ಬೇಕು ಅಲ್ಲಿಗೆ. ಅವನು ಸಾಧ್ಯನೇ ಇಲ್ಲ. ಎಲ್ಲಿ ಕೊಡ್ತಾರೆ ಇಷ್ಟಪಟ್ಟರೆ? ಸುಮ್ಮನೆ ಕೂಡ ನಿಂತರಾಯ್ತು, ಪಕ್ಕದಲ್ಲಿದ್ದರೆ ಕೂತು ಎದ್ದು ಬಿಡ್ತಾರೆ ಅಷ್ಟೇ ಹೊರತು ದೂರಕ್ಕೆ ಅವನು ಪ್ರಯತ್ನ ಪಟ್ಟು ಯಾರು ಹೋಗೋದಿಲ್ಲ. ಇವತ್ತು ನಾವು ಪ್ರಯತ್ನ ಪಟ್ಟು ಏನು ಮಾಡ್ತಿದ್ದೇವೆ? ಶಾಂತ ಫಲಕ್ಕೆ ಟ್ರೈ ಮಾಡ್ತಾರೆ. ಭಾರಿ ಪ್ರಯತ್ನ ಪಟ್ಟು ಅಲ್ಪ ಪ್ರಯತ್ನ ಪಡ್ತಾರೆ. ಆ ಧ್ರುವಾದಿಗಳು ಏನು ಮಾಡಿದ್ರು? ಅವರು ಹರೇ ತಿಂಗಳು ದೊಡ್ಡ ಸಾಧನೆ ಮಾಡಿದರು. ಅದಕ್ಕೆ ವಿವೇಕ ಅಂತ ಕರೀತಾರೆ. ಅದ್ದವತ್ತು ಫಲಂ ತೇಷಾಂ ಗಮ್ಯತೆ ಇತಿ ಗತಿ ಇತ್ಯಾದೇ ಪ್ರಶ್ನೆಯ ಪರಿಹಾರ ರೂಪವಾಕ್ಯಂ ವಾಕ್ಯ ಸಂದರ್ಭಾಚ್ಯ ಬಹುತ್ವಾತ್ ಅನುದಾಹರಣಮಿತಿ ಭಾವ ಇತ್ಯಾದೇ ಪ್ರಶ್ನೆಯ ಪರಿಹಾರ ರೂಪ ವಾಕ್ಯ ಸಂದರ್ಭಾಚ್ಯ. ಏನು ಫಲ ಸಿಗುತ್ತೆ ಅಂದರೆ ಉಚ್ಚಾಬಟ್ಟೆ ಫಲ ಕೇಳ್ತಾರೆ, ಅದರಿಂದ ಹೇಳಕ್ಕೆ ಹೋಗಲಿಲ್ಲ ಅಂತ ಹೇಳ್ಬಿಟ್ಟು. ಪುತ್ರ ಪೌತ್ರ ಇರೋ ದೊಡ್ಡ ಲಿಸ್ಟ್ ಇದೆ ಅವರಲ್ಲಿ. ದೇವ್ರು ಕೇಳಿದ್ರೆ ಒಂದೇ ಮೋಕ್ಷ ಕೊಡೋ ಜ್ಞಾನ ಭಕ್ತಿ ಮೂರೇ ಕೇಳ್ತದೆ, ಜಾಸ್ತಿ ಇಲ್ಲೇ ಇಲ್ಲ ಅವನಿಗೆ ಮಿನಿಮಮ್. ಅವನಿಗೆ ಇವನಿಗೆ ಆದರೆ ಸಾವಿರಾರು ಲಿಸ್ಟ್ಗಳು. ಅವರು ತಮಾಷೆ ಮಾಡ್ತಿರ್ತಾರೆ, ಯಾರೋ ದೇವ್ರು ಪ್ರತ್ಯಕ್ಷನಾದ, ಏನು ಬರಬೇಕು ಅಂತ ಕೇಳಿದ, ಬರ್ಕೊಡು ಒಂದು ಬರಲಿಕ್ಕೆ ಶುರು ಮಾಡಿಬಿಟ್ಟು. ಅವನು ನಿಂತ 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 ದೇವ್ರ ಸಾಹೇಬ್ ಇನ್ನೂ ಬರೀತಾರೆ ಇದ್ದಾರೆ ಲಿಸ್ಟ್. ಅವನು ಇನ್ನೂ ಏನು ಬೇಕು ಅಂತ ಬರೀತಾರೆ ಇದ್ದಾರೆ. ದೇವ್ರ ಮಾಯಾಗಿ ಹೋಗಿ ಆಯ್ತಾಗಲಿ ಅಷ್ಟೊತ್ತಿಗೆ ಅಷ್ಟು ದೊಡ್ಡದಾರೆ ಅಡ್ಡಿಯವ್ರು ಏನು ತುಂಬ ಹೊತ್ತಾರೆ ಹಿಡಿದೋಗ್ರೆ ಅಂದ್ಬಿಡ್ತಾರೆ ಆ ಟೈಮ್. ಅದು ಎಷ್ಟು ದೊಡ್ಡ ಲಿಸ್ಟ್ ಇದೆ ಅಂದರೆ ಅವನಿಗೆ ಕೊನೆಯೇ ಇಲ್ಲ ಅಂತ, ಆಸೆಗೆ ಕೊನೆಯೇ ಇಲ್ಲ. ಅದು ಇವರು ಭಾರಿ ಸಿಂಪಲ್ ಯೋಗ ಜ್ಞಾನಿಗಳು ಇಷ್ಟೇ, ಜ್ಞಾನ ಭಕ್ತಿ ವೈರಾಗ್ಯ ಜಾಸ್ತಿ ಕೆಳಗಿಲ್ಲೇ ಇಲ್ಲ ಮಿನಿಮಮ್. ಏನೋ ಅದೆಲ್ಲ ಮುಂದಿನ ಪ್ರಶ್ನೆ. ಆ ಯೋಗ್ಯತೆ ಸಿಗೋದೆಲ್ಲ ಬೇರೆ. ಅವನು ಅವನು ಅವನ ಆಟಿಟ್ಯೂಡ್ ಏನಿದೆ ಅಂತ ಕೇಳಿದ್ರೆ ಎಂಡ್ಲೆಸ್. ಅದು ಎಂಡ್ಲೆಸ್. ಅದು ಎಷ್ಟು ಕೇಳ್ತಾರೆ ಅದಕ್ಕಿಂತ ಅನಿಯತ್ತೆ ಮುಂದೆ ಸಿಗುತ್ತಾ ಅಂತ ಯೋಚನೆ ಮಾಡೋದಿಲ್ಲ ಅವನು. ಇತ್ಯಾಸ ಬ್ರಹ್ಮ ವೈವರ್ತೆ ಅವತಾರೇ ಮಹಾವಿಷ್ಣು ಭಕ್ತ ಪುತ್ರ ಚ ಮುಚ್ಚತೆ ಇನ್ನು ಅನಂತ ಫಲತ್ವಂ ಮೂಲರೂಪ ಭಕ್ತಾನಾಮಸ್ತು ಅವತಾರ ತನು ಭಕ್ತಾನಾಂ ಅಂತವತ್ ಫಲ ಅಂಗೀಕಾರೆ ಕೋ ವಿರೋಧ ಇತ್ಯಥ ಅವತಾರ ಇದೆ ಕುತ್ರ ಚ ಅವತಾರೆ ಅದು ವಿಶೇಷಾಂಶ ಇದೆ. ಪರಮಾತ್ಮ ರೂಪಗಳ ಆರಾಧನೆ ಮಾಡಿದರೂ ಕೂಡ ಹೀಗಾಗಬಹುದಲ್ಲ ಅಂತ ಪ್ರಶ್ನೆ ಹಾಕ್ಕೊಂಡ್ರು. ಬ್ರಹ್ಮಾದಿ ದೇವತೆಗಳು ಯಾತಕ್ಕೆ ನಿತ್ಯ ಫಲ ಕೊಡೋದಿಲ್ಲ ಅಂದರೆ ಅವರೇ ಅನಿತ್ಯ, ಆ ನಿತ್ಯ ಫಲ ಕೊಡೋ ಸಾಧ್ಯತೆ ಇಲ್ಲ. ಹಾಗಿದ್ದರೆ ಕೃಷ್ಣರಾಮಾದ್ರೆ ಉಪವಾಸನೆ ಮಾಡಬಹುದಲ್ಲ, ಹತ್ತಕ್ಕೆ ಮಾಡಿದರೆ ಏನಾಗುತ್ತೆ, ಈಗ ಮೂಲ ರೂಪ ಅಲ್ಲಲ್ಲ. ಸೊ ಇವು ಕೂಡ ನಮಗೆ ತುಂಬ ದಿವಸ ಭೂಲೋಕದಲ್ಲಿ ಕಂಡಿಲ್ವಲ್ಲ, ಇದ್ರ ಫಲ ಅನಿತ್ಯ ಅಂತ ಕೇಳಿದರೆ ಅನಿತ್ಯ ಅಲ್ಲ ಅಂತ ಹೇಳಿದರು. ಭಗವಂತನ ಯಾವ ರೂಪ ಉಪವಾಸನೆ ಮಾಡಿದರೂ ಕೂಡ ಬರ ಫಲ ಏನಾಗಿರುತ್ತದ, ನಿತ್ಯವೇ ಆಗಿರುತ್ತೆ. ಈ ಪ್ರಶ್ನೆ ನಿತ್ಯನೇ ಅಲ್ಲ ನಿತ್ಯ ಅವ್ರು ಏನು ಹೇಳಿ ಪ್ರಶ್ನೆ ಮಾಡೋದು. ಭೂಲೋಕದಲ್ಲಿ ಜಾಸ್ತಿ ಭೂಲೋಕದಲ್ಲಿ ಜಾಸ್ತಿ ಕಂಡಿಲ್ವ ಅಂತ ಕೇಳುವ ಕೊನೆ ಪಾಠ. ಅವತಾರ ರೂಪ ನಿತ್ಯ ಅಂಬೋದು ಮುಖ್ಯ ಉತ್ತರ. ನಮ್ಮ ಕಂಡಿದ್ದು ಸ್ವಲ್ಪ ತಲ್ಲ ಅಂತ ಕೇಳಿದರೆ ಅದು ಲೆಕ್ಕ ಅಲ್ಲ. ಮೂಲ ಪೂರ್ಣಮದ ಪೂರ್ಣಮಿದ ಮಾದರಿಂದಾಗಿನೇ ಅದು ಸರಿನೇ, ಅರ್ಥ ಆಯ್ತಾ? ಆ ಅರ್ಥದಲ್ಲಿ ಬಹಳ ಮುಖ್ಯವಾದ ಅಂಶ. ಆ ಪ್ರಶ್ನೆ ಬರದೇ ಹೋದರೆ ವಾಕ್ಯ ಅರ್ಥ ಆಗೋದಿಲ್ಲ. ಬೇರೆ ದೇವತೆಗಳ ಒಂದು ಪೂಜೆ ಅನಿತ್ಯ ಫಲ ಕೊಡೋದಾದರೆ ಕೃಷ್ಣರಾಮಾದಿ ರೂಪಗಳು ಕೆಲವು ಕಾಲ ಮಾತ್ರ ಭೂಲೋಕದಲ್ಲಿ ದರ್ಶನ ಕೊಡೋದರಿಂದ ಅವುಗಳಿಂದ ಫಲ ಸಿಗೋ ಕೂಡ ಅನಿತ್ಯವಾಗಲಿ ಅಂತ ಪ್ರಶ್ನೆ ಮಾಡಿದರೆ ಇಲ್ಲ. ರಾಮದೇವರು ಅದಕ್ಕೆ ಏನು ತೋರಿಸ್ಬಿಟ್ರು, ಆಯಾತ ಏಚ್ಛೆ ಮೋಕ್ಷ ಫಲ ಹೆಚ್ಚವ ಮೋಕ್ಷ ಕೊಡ್ತೀನಿ ಬನ್ನಿ ಅಂತ ಕರೆದು. ಇದ್ರದ್ದು ಏನು ಮಾಡಬೇಕಾಗಿತ್ತು, ನಾನು ಈ ರೂಪಕ್ಕೆಲ್ಲ ಮೋಕ್ಷ ಕೊಡೋದಿಲ್ಲ, ಆ ರೂಪವಾಸನೆ ಮಾಡಿ ಅಂತ ಕೇಳಬೇಕಾಗಿತ್ತು. ಆ ರೀತಿ ಹೇಳಲಿಲ್ಲ, ಏನು ಹೇಳ್ತಾನೆ, ನನ್ನ ಜೊತೆಗೆ ಬನ್ನಿ ಕೊಡ್ತೀನಿ ಅಂತ ಹೇಳ್ತಾ. ಇದು ದೇವ್ರ ರೂಪ ರೂಪಗಳಿಗೇನಿಲ್ಲ ಅಂತ ಆಯ್ತಾಗ ಅವನಿಗೆ ಎರಡು ಪ್ರಶ್ನೆ ಇಟ್ಕೊಂಡಿದ್ದ. ಒಂದು ಭೇದ ಚಿಂತನೆ ಮಾಡ್ದ, ಇನ್ನೊಂದು ಅನಿತ್ಯತ್ವ ಚಿಂತನೆ ಮಾಡ್ದ. ಎರಡೂ ಇಲ್ಲ ದೇವ್ರ ರೂಪಗಳಲ್ಲಿ. ಆದ್ದರಿಂದ ಏನಾಗುತ್ತದ, ಅವತಾರ ರೂಪ ಉಪಾಸನೆ ಮಾಡಿದರೂ ಕೂಡ ಏನು ಸಿಗುತ್ತೆ, ನಿತ್ಯ ಫಲನೇ ಸಿಗುತ್ತೆ. ಅದು ಬಹಳ ಮುಖ್ಯವಾದ ಸಂದೇಶ. ಈಗ ಅವರಿಗೇನು ಸಿಗುತ್ತೆ ಅಂತ ಹೇಳ್ತಾರೆ. ಅಂತವತ್ತು ಫಲಂ ತೇಷಾಂ ತದ್ಭವತ್ಯಲ್ಪ ಮೇಧಸಾಂ ದೇವಾನ್ ದೇವ ಯಜೋ ಯಾಂತಿ ಮದ್ಭಕ್ತ ಯಾಂತಿ ಮಾಮಪಿ. ಅದು ಆಚಾರ್ಯ ಕೊಟ್ಟ ವಾಕ್ಯದಲ್ಲಿ ಬಂತು. ಈ ಭಗವದ್ಗೀತೆಯಲ್ಲೇ ಬರುತ್ತೆ. ಆಯಾ ಭಕ್ತರಿಗೆ ಆಯಾ ರೂಪಗಳ ಉಪಾಸನೆ ಮಾಡ್ತಕ್ಕಂತಹ ಆಯಾ ದೇವತೆಗಳು ಉಪಾಸನೆ ಮಾಡ್ತಕ್ಕಂಥ ಶ್ರದ್ಧೆನೇ ಕೊಡ್ತೇನೆ, ಅವರಿಗೆ ಫಲ ಸಿಗುತ್ತೆ ಅಂತ ಹೇಳಿದ್ನಲ್ಲ. ಈಗ ಹೇಳ್ತಾನೆ, ಅಂತವತ್ತು ಫಲಂ ತೇಷ ಮೇಧಸಾಂ ಅಲ್ಪ ಮೇಧಸಾಂ. ಅವರೆಲ್ಲ ದಡ್ರವ್ರು. ಆ ದಡ್ರಾದ್ರಿಂದ ಏನು ಸಿಗುತ್ತೆ ಅವರಿಗೆ, ಅಂತವತ್ ಫಲ ಸಿಗುತ್ತೆ. ಅಂತವತ್ ಫಲ ಅಂದರೆ ನಾಶ ಇರತಕ್ಕಂಥ ಫಲ ಸಿಗುತ್ತೆ ಅವ್ರಿಗೆ. ಇವರೆಲ್ಲ ಯಾರು ಜ್ಞಾನಿಗಳಿವರು, ಯಾರು ವಿಷ್ಣು ಭಕ್ತರು, ಅವರು ಮಹಾಜ್ಞಾನಿಗಳಾದ್ರಿಂದ ಅಲ್ಪ ಮೇಧಸ್ಸಲ್ಲವರು. ಅವ್ರೇನು ಸಿಗುತ್ತೆ, ಮುಖ್ಯ ಫಲ ಸಿಗುತ್ತೆ ಅಂತ ಹೇಳ್ತಾರೆ. ಇವತ್ತು ಜಾಣ ದಡ್ಡ ಅಂಬೋದನ್ನ ಏನು ಮಾಡ್ತೀವಿ ನಾವು, ಲೌಕಿಕದಲ್ಲಿ ಭಾರಿ ಬುದ್ಧಿವಂತ ಏನಂತೀವಿ ನಾವೀಗ, ಜಾಣ ಅಂತೀವಿ. ಶಾಸ್ತ್ರದಲ್ಲಿ ಇದ್ರೆ ಜಾಣ ಅಂತ ಕರೆಯೋದಿಲ್ಲ. ಆದರೆ ಅವರು ದಡ್ರವರು. ಯಾತಕ್ಕೆ ಅಂದರೆ ಅಲ್ಪ ಮೇಧಸಾಮ್, ಚಿಕ್ಕ ಫಲದ ಬಗ್ಗೆ ಭಾರಿ ಕಷ್ಟಪಡ್ತಾರಲ್ಲ, ಎಷ್ಟು ಮೂರ್ಖರು ಅವರು. ದೊಡ್ಡ ಫಲಕ್ಕೆ ಪ್ರಯತ್ನ ಪಡಬೇಕು, ಚಿಕ್ಕ ಫಲಕ್ಕೆ ಪ್ರಯತ್ನ ಪಡಬಾರ್ದು. ಇವತ್ತು ಲಂಚ ಕೊಡಬೇಕಾದ್ರೆ ಕೂಡ ಟೆಂಪ್ರರಿ ಪೋಸ್ಟೋ ಪರ್ಮನೆಂಟ್ ಪೋಸ್ಟೋ ನೋಡ್ತಾರೆ. ಅದನ್ನು ಟೆಂಪ್ರರಿ ಪೋಸ್ಟಿಗೆ ಕೊಟ್ಟೆ ಹತ್ರ ಕೊಟ್ಟರೆ ಗತಿ ಏನಾಗಬೇಕು ಅವನಿಗೆ, ಯಾವುದು ಕೊಡ್ತಾನೆ ಅವನು. ಪರ್ಮನೆಂಟ್ ಪೋಸ್ಟಿಗೆ ಜಾಸ್ತಿ ಕೊಡ್ತಾರೆ, ಟೆಂಪ್ರರಿ ಪೋಸ್ಟ್ಗೆಲ್ಲ ಕೊಡೋದಿಲ್ಲ. ಈ ಸ್ವರ್ಗಾದಿಗಳು ಯಾಕೆ ಕಷ್ಟ ಕಷ್ಟಪಡ್ಬೇಕು ನಾವು, ತಮಾಷೆ ಅಂದರೆ ಸ್ವರ್ಗಾದಿಗಳು ಜಾಸ್ತಿ ಕಷ್ಟಪಡ್ತಿರೋ. ಲೌಕಿಕಕ್ಕೆ ಕೂಡ ಕಷ್ಟ ಏನಾದರೂ ಆಚಾರ ಹೇಳ್ತಾರಲ್ಲ ಕೃಷ್ಣಾವರ್ತ ಮಾಡೋದು, ಲೌಕಿಕ ಫಲ ಕಷ್ಟ ಮೋಕ್ಷಕ್ಕೆ ಪಟ್ಟರೆ ಇವತ್ತೇ ವೈಕುಂಠಕ್ಕೆ ಹೋಗ್ತೀರಿ ಅಂತ ಹೇಳ್ತಾರೆ. ಲೌಕಿಕ ಎಷ್ಟೋ ಜನ ಸಾಬು ಹೇಳ್ತಾ ಇರ್ತಾರೆ, ಲೌಕಿಕಗಳಿಗೆಲ್ಲ ಕೋರ್ಟ್ ಕೇಸ್ಗೆಂತ ದುಡ್ಡು ಹಾಕೋದು ನಾವೇನೋ ದೇವರಿಗೆ ಹಾಕಿಬಿಟ್ರೆ ವಿಮಾನ ಬಂದು ಕರ್ಕೊಂಡೋಗ್ಬಿಡ್ತದೆ ಅಂತ ಅವರೇ ಹೇಳ್ತಾರೆ. ಕೇಸ್ ಹಾಕಿದವರೇ ಹೇಳ್ತಾರೆ ಈ ಮಾತನ್ನು. ಎಷ್ಟು ಪ್ರಯತ್ನ ನಾವು ಲೌಕಿಕಕ್ಕೆ ಹಾಕೋದ್ರ ಬದಲು ಶಾಸ್ತ್ರಕ್ಕೆ ಹಾಕಿದರೆ ಎಷ್ಟು ಪುಣ್ಯ ಬರ್ತಿತ್ತು ಅಂತ. ಲೋಕದ ರೀತಿನೇ ಹಾಗಾಗಿಬಿಟ್ಟು ನಾವು ಎಫರ್ಟ್ಸನ್ನು ಹಾಕಬೇಕು. ಯಾವುದಕ್ಕೆ ಹಾಕಬೇಕು, ಸಾರ್ಥಕವಾದ ಕೆಲಸಕ್ಕೆ ಹಾಕಬೇಕು, ನಿರರ್ಥಕ್ಕೆ ಕೆಲಸಕ್ಕೆ ಹಾಕಬಾರ್ದು. ಮುಳ್ಳಿನ ಗಿಡ ಬೆಳೆಸಲಿಕ್ಕೆ ಖುಷಿ ಮಾಡ್ತಾರೆ ಯಾರು, ಮುಳುಗಿನಡೆ ಬಳಸೋಕ್ಕೋಸ್ಕರ ಅದು ಗದ್ದೆ ತಗೊಂಡು ಇದನ್ನ ಹಾಕಿ ಖುಷಿ ಮಾಡ್ತಾರೆ. ಏನು ಮಾಡ್ತಾರೆ, ತಾರಾಗಿ ಎಲೆ ಬೆಳೀತಾ ಇರುತ್ತೆ, ಬೆಳೆದ ಹೋದ್ರೆ ಲಾಸ್ ಇಲ್ಲ. ಇದಕ್ಕೆ ಮಾತ್ರ ಸಿಸ್ಟಮೆಟಿಕ್ ಧಾನ್ಯ, ಧಾನ್ಯನ ಬೆಳೆಸೋ ಕೃಷಿ ಅಂತಾರೆ ಹೊರತು ಮುಳ್ಳು ಬೆಳೆಸೋ ಕೃಷಿ ಅಂತ ಕರೆಯೋದಿಲ್ಲ, ಲೌಕಿಕ ಸಾಧನೆ ಅಂತ ಕರೆಯೋದಿಲ್ಲ. ಏನಂತಾರೆ ಅದಕ್ಕೆ, ಬಂದೆ ಪ್ರಣಾದ ಹೇಳಿ, ಯಥಾ ದುಃಖ ಮಯತ್ನತಃ, ಲೌಕಿಕ ಸುಖ ಕಷ್ಟಪಡಕ್ಕೆ ಹೋಗಬೇಡಿ. ಲೌಕಿಕ ದುಃಖ ಕಷ್ಟಪಡ್ತೀರಾ, ಅದು ಬರುತ್ತಾ ಇಲ್ಲ? ಲೌಕಿಕ ದುಃಖ ಬೇಕು ಅಂತ ಯಾರು ಟ್ರೈ ಮಾಡಿದವ್ರು ಇದ್ದಾರಾ, ಅದು ಬರುತ್ತಾ ಇಲ್ವಾ? ಅದೇ ದುಃಖ ಕೂಡ ಏನಾಗುತ್ತೆ, ಬರುತ್ತೆ. ಯಥಾ ದುಃಖ ಮಯತ್ನತಃ, ಪ್ರಹ್ಲಾದನ ಮಾತದು, ಲೌಕಿಕ ಸುಖ ಲೌಕಿಕ ದುಃಖ ಹೇಗೆ ಅವ ನಮಗೆ ಅಯಾಂಚಿತ ಅಯಾಚಿತವಾಗಿ ಬರುತ್ತೆ, ಆದ್ದರಿಂದ ಅದಕ್ಕೆ ಪ್ರಯತ್ನ ಮಾಡಲಿಕ್ಕೆ ಹೋಗಬೇಡಿ. ಅವತಾರ ತನುಭಕ್ತಾನಾಂ ಅಂತವತ್ ಫಲಾಂಗೀಕಾರೆ ಕೋ ವಿರೋಧ ಇತ್ಯತಃ ಅವತಾರ ಇತಿ ಕುತ್ರಚ ಅವತಾರೆ ದೇವಾನ್ ದೇವ ಯಜೋ ಯಾಂತಿ ಮದ್ಭಕ್ತ ಯಾಂತಿ ಮಾಮಪಿ. ಏನು ಫಲ ಅಂದರೆ, ಯಾವ ದೇವತೆಗಳು ಆರಾಧನೆ ಮಾಡಿರ್ತಾರೋ ಅವರು ಅಲ್ಲಿಗೆ ಹೋಗ್ತಾರಷ್ಟೆ, ನನ್ನ ಆರಾಧನೆ ನನ್ನ ಹತ್ರ ಬರ್ತಾರೆ. ದೇವಾನ್ ದೇವ ಯಜಃ ಯಾಂತಿ, ದೇವತೆಗಳನ್ನು ಕುರಿತು ಯಜ್ಞ ಮಾಡುವವರು ದೇವ ಯಜರು, ಅವ್ರು ಎಲ್ಲಿ ಹೋಗ್ತಾರೆ, ಆಯಾ ದೇವತೆಗಳ ಹತ್ರ ಹೋಗ್ತಾರೆ. ಆದರೆ ನನ್ನನ್ನು ಕುರಿತು ಆರಾಧನೆ ಮಾಡೋರು ಯಾರವರು, ನನ್ನ ಭಕ್ತರು, ಎಲ್ಲಿ ಬರ್ತಾರೋ ಅವರು ನನ್ನ ಹತ್ರ ಬರ್ತಾರೆ. ನನ್ನ ಹತ್ರ ಬಂದರೆ ಏನಾಗುತ್ತೆ ಅಲ್ಲಿ ಹೇಳ್ತಾರೆ, ಆ ಬ್ರಹ್ಮ ಭವನಾಲ್ಲೋಕಾಹ ಪುನರಾವರ್ತಿನೋರ್ಜುನ ಮಾಮುಪೇತ್ಯತು ಕೌಂತೆಯ ಪುನರ್ಜನ್ಮ ನವೀತೆ. ನನ್ನ ಹತ್ರ ಬಂದರೆ ನಿತ್ಯಲೋಕ, ಅವ್ರ ಹತ್ರ ಹೋದ ಅನಿತ್ಯ ಲೋಕ. ಆದ್ದರಿಂದ ಎಲ್ಲಿ ಯಾವ್ಯಾವ ದೇವತೆಗಳು ಆರಾಧನೆ ಮಾಡ್ತಾರೆ, ಎಲ್ಲೆಲ್ಲಿ ಟಿಕೆಟ್ ತೊಗೊಂಡಿರ್ತಾರೋ ಅಲ್ಲಿಗೆ ಹೋಗ್ತಾರೆ, ಬೇರೆ ಕಡೆ ಎಲ್ಲಿ ಹೋಗೋಕ್ಕಾಗತ್ತೆ? ಆ ದೇವತೆಗೆ ಹೊತ್ತಷ್ಟು ಸ್ಟಾಪ್ ಅವರು, ಸಾಧನೆ ನಿಂತೋಯ್ತು. ಯಾರು ಅಲ್ಲಿ ಏನಾಗಿ ಹೋಗ್ತಾರೆ? ಅಲ್ಲ ಅಲ್ಲ, ಎಲ್ಲಿಗೆ ಹೋಗ್ತಾರೆ ಫಸ್ಟ್ ಅವರು? ದುರ್ಯೋಧನಾದಿಗಳು ಕೂಡ ಏನು ಮಾಡಿದ್ರು ಫಸ್ಟ್, ಟೆಂಪರರಿ ಶಾರ್ಟ್ ಪೀರಿಯಡ್ ಎಲ್ಲಿ ಹೋಗ್ತಾರೆ ಅಲ್ಲಿಗೆ ಹೋಗ್ತಾರೆ. ಈ ಅಮೆರಿಕಕ್ಕೆ ಹೋಗಿ ಎರಡು ಮೂರು ಟೈಪು, ಅಲ್ಲಿ ರೆಸಿಡೆಂಟ್ ಇಲ್ಲೇ ಅಲ್ಲೇ ಹೋಗ್ಲಿಕ್ಕೆ ಇರ್ಲಿಕ್ಕೆ ಹೋಗ್ತಾ ಹೋಗೋದು ಬೇರೆ, ರೆಸಿಡೆಂಟ್ ಸಿಟಿಸನ್ ಆಗಿ ಹೋಗೋದು ಬೇರೆ, ವಿಸಿಟರ್ ಆಗಿ ಹೋಗೋದು ಬೇರೆ. ವಿಸಿಟರ್ಗೆ ಏನಿಲ್ಲ, ಅಲ್ಲಿ ಸಂಬಳ ಗಮಳ ಏನೂ ಕೊಡೋದಿಲ್ಲ, ದುಡ್ಡು ಖರ್ಚು ಮಾಡ್ಕೊಂಡು ಹೊಸ ಬರ್ಬೇಕಷ್ಟೇ, ಅವರಿಗೆ ಕೆಲಸ ಅವೆಲ್ಲ ಬೆನಿಫಿಟ್ ಇರುತ್ತೆ. ಆದ್ದರಿಂದ ರುದ್ರಾದಿ ಅಮುಕ್ತ ಸ್ಥಾನಕ್ಕೆ ಕೂಡ ಯಾರು ಹೋಗ್ಬೋದು, ಹಿರಣ್ಯಕಶಿಪು ಕೂಡ ಹೋಗಿದ್ದ ಅಮುಕ್ತ ಸ್ಥಾನಕ್ಕೆ ವಾಪಸ್ ಬಂದ. ಅದು ಮುಕ್ತ ಸ್ಥಾನಕ್ಕೆ ಹೋಗ್ಬೇಕಾದ್ರೆ ಮಾತ್ರ ಏನಾಗಿರ್ಬೇಕು, ಅವನು ಸಾಧನೆ ಮುಗಿಸಿದ ಯೋಗ್ಯ ಭಕ್ತನೇ ಆಗಿರುತ್ತೆ, ಅಯೋಗ್ಯರಿಗೆಲ್ಲ ಎಂಟ್ರಿ ಇಲ್ಲ. ಈಗ ಗುಂಡಾಗಳಿಗೆಲ್ಲ ವೀಸಾಗಿಸ ಕೊಡೋಕ್ಕಾಗತ್ತಾ? ಸಾಧ್ಯ ಇಲ್ಲ. ಆದ್ದರಿಂದ ಅವ್ರು ಹೋಗೋದೆಲ್ಲ ಕದ್ದ ರೀತಿಯಲ್ಲಿ ಹೋಗ್ತಾರೆ, ವಾಪಸ್ ಬರ್ತಾರಷ್ಟೆ. ಆ ಎಲ್ಲಿಗೆ? ಮುಂದೆ ನರಕಕ್ಕೆ ಹೋಗಬೇಕು, ನರಕಕ್ಕೂ ಅಲ್ಲ, ಮುಂದೆ ಹೋಗೋದು ನರಕಕ್ಕೆ. ಸದ್ಯಕ್ಕೆ ಎಲ್ಲಿಗೆ ಹೋಗ್ತಾರೆ? ಅಲ್ಲಿಗೆ ಹೋಗಿ ಅಲ್ಲಿಂದ ಬರ್ತಾರೆ ಅಷ್ಟೆ. ದೇವಾನ್ ದೇವ ಯಜೋ ಯಾಂತಿ ಮದ್ಭಕ್ತ ಯಾಂತಿ ಮಾಮಪಿ. ಇದನ್ನ ಅರ್ಥ ಮಾಡ್ಕೊಂಡು ಯಾವಾಗಲೂ ಕೂಡ ನಾವು, ನಮ್ಮ ಮುಂದೆ ಎರಡು ನಿತ್ಯ ಅನಿತ್ಯ ವಸ್ತು ವಿವೇಕ, ನಿತ್ಯನೋ ಅನಿತ್ಯನೋ, ನಿತ್ಯನೋ ಸರಿ ಯೋಚನೆ ಮಾಡ್ತಾನೆ ಇರಬೇಕು. ಯಾವಾಗಲೂ ಯೋಚನೆ ಮಾಡ್ತಿದ್ರೆ ನಮಗಾಗ ಸುಖ ಪ್ರಯತ್ನ ಪಡೋಕ್ಕೂ ಅನುಕೂಲ, ದುಃಖ ಮೆರಿಲಕ್ಕೂ ಅನುಕೂಲ. ಅರ್ಥ ಆಯ್ತಾ? ಆಫ್ ಏನೋ ಲಾಸ್ ಆಯಿತು, ಏನದು ಅನಿತ್ಯ ಪದಾರ್ಥ, ಹೋಗ್ಲಿ ಬಿಡಿ ಏನಂತೆ ಕೊನೆಗೆ. ಅರ್ಥ ಆಯ್ತಾ? ನೋಡ್ತಾ ದಾರಿಯಲ್ಲಿ ಹೋಗ್ತಾ ಒಂದು ಏನೋ ಬಿತ್ತು, ಕೈಲಿ ಹಿಡ್ಕೊಂಡೆ ದಪ್ಪ ಅಂತ ಬಿತ್ತು, ಬಸ್ಸಲ್ಲಿ ಹೋಗ್ತಿದ್ದ. ಅವ್ನಿಗೆ ನೋಡಿದೆ, ಏಯ್ ಅದೇನು ಒಂದು ಸಾವಿರ ಸಿಗುತ್ತೆ ಬಿಡು ಅಂತ ಹೇಳಿ ಹೋಗ್ತಾರೆ. ಅದು ದೊಡ್ಡ ವಿಚಾರ ಅಲ್ಲ. ಆದರೆ ಅದು ಗೋಲ್ಡ್ರಿಗೋ ಡೈಮಂಡ್ ಹೆಂಗೋ ಬಿತ್ತು, ಏನು ಮಾಡ್ತಾನಾಗ? ಓ ಹಾಗಿದ್ದರೆ ನಿಲ್ಲಿಸಿ ಇಳಿದು ಬರೋಣ ಅಂತ. ಅದಕ್ಕೆ ಬೆಲೆ ಇರಬೇಕಲ್ಲ, ಇಳಿದು ಹತ್ತಿರಕ್ಕೆ ಬೆಲೆ ಇಲ್ಲದೆ ಹೋದ್ರೆ ಅದು ಕೆಲಸ ಮಾಡಬಾರ್ದು. ಇವತ್ತು ನಾವೇನು ಮಾಡ್ತೇವೆ, ಬೆಲೆ ಇಲ್ಲದಕ್ಕೋಸ್ಕರ ಭಾರಿ ಪ್ರಯತ್ನ ಪಡ್ತಾರೆ ಮನುಷ್ಯ. ಆ ಬುದ್ಧಿ ಬರಲಿಕ್ಕೆ ಏನಿರಬೇಕು ಯಾವಾಗಲೂ? ನಿತ್ಯ ಅನಿತ್ಯ. ಎಂಥ ಲಾಸ್ ಆದರೂ ಕೂಡ ಏನು ಮಾಡ್ತಾನೆ? ಲಾಸ್ ಆಗಿಬಿಟ್ರೆ ಟೋಟಲ್ ಲಾಸ್. ಜ್ಞಾನದಿಂದ ಧನ ಬರುತ್ತೆ, ಧನದಿಂದ ಏನು ಬರೋದಿಲ್ಲ? ಜ್ಞಾನ ಬರೋದಿಲ್ಲ. ಆದ್ದರಿಂದ ಜ್ಞಾನ ಸರಿಯಾಗಿತ್ತು ಅಂದರೆ ಉಳಿದೆಲ್ಲ ಕಂಪೆಸ್ಟ್ ಮಾಡಿ ಇಗ್ನೋರ್ ಮಾಡಿಬಿಡ್ಬೇಕು. ಇದು ಅಂಥ ದೊಡ್ಡ ಲಾಸ್ ಏನಲ್ಲ. ಕೈಕಾಲು ಫ್ರ್ಯಾಕ್ಚರ್ ಆದ್ರೆ ತಲೆಗೆಟ್ಟು ಬಿದ್ದರೆ ಏನಾಗುತ್ತಾಗ? ಸೀರಿಯಸ್. ತಲೆಗೆಟ್ಟು ಬಿದ್ದರೆ ಸೀರಿಯಸ್ ಆಗುತ್ತೆ. ಕೈಕಾಲಿಗೆ ಎಟ್ಟು ಬಿದ್ದರೆ, ಎಷ್ಟೇ ಎಟ್ಟು ಬಿದ್ದರೂ ಕೂಡ ಫ್ರ್ಯಾಕ್ಚರ್ ಆಗ್ಬೋದು, ಇದಾಗ್ಬೋದು. ಅವನ ಬುದ್ಧಿಗೆ ಅಫೆಕ್ಟ್ ಆಗೋದಿಲ್ಲ. ಅವ್ಯಕ್ತಂ ವ್ಯಕ್ತಿ ಮಾಪನ್ನಂ ಮನ್ಯಂತೆ ಮಾಮ ಬುದ್ಧಯ ಪರಂಭಾವ ಮಜಾನಂತೋ ಮಮ ಅವ್ಯಯ ಮನುತ್ತಮಂ. ಈಗ ನನ್ನ ಆರಾಧನೆ ಮಾಡೋರು ಕೂಡ ತಪ್ಪಾಗಿ ಮಾಡಿರೋ ಪ್ರಯೋಜನ ಇಲ್ಲ ಅಂತ ಹೇಳೋದಕ್ಕೆ ಹೇಳ್ತಾನೆ. ಅವ್ಯಕ್ತಂ ವ್ಯಕ್ತಿ ಮಾಪನ್ನಂ ಮನ್ಯಂತೆ ಮಾಮ ಬುದ್ಧಯ. ನಾನು ಯಾವಾಗಲೂ ಅವ್ಯಕ್ತ, ಗೊತ್ತಾಯ್ತಾ? ವ್ಯಕ್ತಿ ಮಾಪನ್ನಂ ಮಾಂ, ನಾನು ಅವತಾರ ಮಾಡಿದ ನನ್ನನ್ನು ಹುಟ್ಟಿ ಬಂದವನು ತಿಳ್ಕೊಂಡ್ಬಿಡ್ತಾರೆ ದಡ್ರು. ಅಬುದ್ಧಯ, ಬುದ್ಧಿ ಇಲ್ಲ ಅವರಿಗೆ. ಅವರಂತೆ ನಾನು ಕೂಡ ಹಿಂದೆ ಬಂತಲ್ಲ. ಬ್ರಹ್ಮಾದಿ ದೇವತೆಗಳು ಹೇಗೆ ಪ್ರಕೃತಿಯಿಂದ ಪ್ರಕೃತಿಯ ಗುಣಗಳಾದ ಸತ್ವಾದಿ ಗುಣಗಳಿಂದ ಮಾಡಲ್ಪಟ್ಟ ದೇಹ ಹೊಂದಿದ್ದಾರೋ ನನ್ನನ್ನು ಹಾಗೆ ತಿಳ್ಕೊಂಡ್ಬಿಡ್ತಾರೆ ಅಂಥೇಳಿ. ಅದಕ್ಕೆ ಅಬುದ್ಧಯ. ಯಾರು ಹೇಗೆ ತಿಳ್ಕೊತಾರೆ? ಹಿತ್ತಾಡಿನ ಬಂಗಾರ ಅಂತ ತಿಳ್ಕೊಂಡ್ರೆ ಏನವರು? ಯಾಕೆ ಹಿತ್ತಾಡಿನೂ ಬೆಳಗಿದೆ, ಬಂಗಾರನೂ ಬೆಳಗಿದೆ, ಎಲ್ಲೋ ಇದೆ. ಆ ರೀತಿ ಮೋಸ ಹೋಗ್ತಾರೋ ಇಲ್ವೋ? ಆ ರೀತಿ ಮೋಸ ಮಾಡ್ತಾರೆ. ಎರಡೂ ಲೋಹಗಳೇ, ಹಿತ್ತಾಳಿನ ಲೋಹ, ಬಂಗಾರನೂ ಲೋಹ. ಆಮೇಲೆ ಹಿತ್ತಾಳಿನೂ ಹಳದಿ, ಚಿನ್ನನೂ ಹಳದಿ. ಆದರೆ ಬೆಲೆ ಇದನ್ನು ಅರ್ಥ ಮಾಡ್ಕೊಂಡಿದ್ದಿಲ್ಲ ಅವರು. ನಾವು ತಮ್ಮ ಉಳಿದವರಂತೆ ನನ್ನ ತಿಳ್ಕೊಂಡು ಹಾಳಾಗಿಬಿಡ್ತಾರೆ. ಪರಂಭಾವ ಮಜಾನಂತೂ ಮಮ ಅವ್ಯಯಮನುತ್ತಮಂ. ನನ್ನ ನನ್ನ ವಿಷಯ ಏನು ಗೊತ್ತಿಲ್ಲ ಅವರಿಗೆ, ಮಮ್ಮ ಪರಂಭಾವಂ ಮಜಾನಂತಹ ಇರ್ಬೇಕು, ಅವರಿಗೆ ಅರ್ಥ ಆಗಿಲ್ಲ, ತಮ್ಮಂತೇಳಿ ನಮ್ಮನ್ನು ತಿಳ್ಕೊಂಡ್ಬಿಡ್ತಾರೆ. ಪರಂಭಾವಂ ಹರಿದೇವ ಪರಹ, ಭಾವ ಅಂದ್ರೇನು ಇರುವಿಕೆ, ಭವತಿ ಇತಿ ಭಾವ ಇರುವಿಕೆ, ಪರಂ ಅಂದರೆ ಶ್ರೇಷ್ಠ. ಉಳಿದವರ ಇರುವಿಕೆ ಅನ್ನೋದು ಡಿಪೆಂಡೆನ್ಸ್, ಅದು ನನ್ನ ಇರುವಿಕೆ ಸ್ವತಂತ್ರ ಅರ್ಥ ಮಾಡಿ. ಅಜಾನಂತಹ ತಿಳುವಳಿಕೆ ಇಲ್ಲದವರು, ಮಮ ಅವ್ಯಯ ಮನುತ್ತಮ. ರಾಜ ಜೈಲಿ ವಿಧಿಸ್ ಮಾಡೋಕ್ಕೆ ಅಂತ ಹೋದಾಗ ಕಳ್ಳ ಏನು ಮಾಡ್ತಾನೆ, ಓ ರಾಜ ಇವನು ಇನ್ನೂ ಕರ್ತನ ಮಾಡಿಬಿಟ್ಟೆ ಅಂತ ಕೇಳಿದ್ರೆ ಆಗೋ ಹಾಗೆ. ಆ್ಯಕ್ಚುಲಿ ಬಂದಿರೋದು ಯಾತಕ್ಕೆ ಅವನು ಪಾಪ, ಇವರು ವಿಚಾರಿಸಿ ಬಿಡುಗಡೆ ಮಾಡೋಕ್ಕೆ ಅಂತ ಬಂದರೆ ಅವ ನೀರು ಕಳ್ಳನ ಬಾ ಅಂತ ಕರ್ಕೊಂಡ್ರೆ ಆಗೋ ಹಾಗೆ. ಯಾಕೆ ಜೈಲೊಳಗೆ ಬಂದಲ್ಲ ಅದಕ್ಕೆ ಕಳ್ಳ, ಜೈಲೊಳಗೆ ಬಂದವರಲ್ಲಿ ಏನಾಗಬೇಕಾಗಿಲ್ಲ, ಕಳ್ಳ ವಿಸಿಟರ್ಸ್ ಬರ್ಬೋದು, ಇವರು ರಿಪೋರ್ಟರ್ಸ್ ಬರ್ಬೋದು, ಗೊತ್ತಾಯ್ತು, ಇವನೇ ಎಲ್ಲರೂ ತಾನೇ ಅಂತ ತಿಳ್ಕೊಂಡ್ಬಿಟ್ರೆ ತಪ್ಪಾಗಿ ಹಾಗೆ ತಿಳ್ಕೊಂಡ್ಬಿಡ್ತಾನೆ ಅವನು, ಅದಕ್ಕೆ ಅಲ್ಪ ಫಲ ಸಿಗುತ್ತೆ, ನಾಶ ಹೊಂದ್ತಾನೆ. ಇಲ್ಲಿ ಎರಡು ಕೇಸು, ಬ್ರಹ್ಮ ವಿಷ್ಣುವನ್ನು ಬಿಟ್ಟೇ ಬಿಟ್ಟರು, ಬ್ರಹ್ಮಾದಿಗಳನ್ನ ಆರಾಧನೆ ಮಾಡಿದರು ಅವರು ದಡ್ಡರು, ವಿಷ್ಣುವಿನೇ ಆರಾಧನೆ ಮಾಡಿದ, ವಿಷ್ಣುವಿನ ವಿಷ್ಣು ಅಂತ ತಿಳ್ಕೊಳ್ಳಿ ಅದು ದಡ್ಡ. ಮತ್ತೆ ಅನ್ಯ ದೇವತಾ ಉಪಾಸನೆಯೂ ಕೆಟ್ಟದು, ವಿಷ್ಣುವನ್ನು ತಪ್ಪಾಗಿ ಉಪಾಸನೆ ಮಾಡೋದು ಕೆಟ್ಟದು, ಡಿಫರೆನ್ಸ್ ಗೊತ್ತಾಯ್ತಾ? ಸರಿ, ಅದನ್ನು ಹೇಳಿದ್ದೆ ಹೇಳ್ತಾ ಇಲ್ಲ, ಹೊಸ್ತು ಹೇಳ್ತಿದ್ದಾನೀಗ. ಅದು ಶ್ರೀ ವೈಷ್ಣವರು ಅಂತ ಹೇಳ್ತೀವಿ, ನಾವೇನು ಒಪ್ತೀವಿ ಅದನ್ನು, ನಾವು ಒಪ್ಪೋದಿಲ್ಲ. ಯಾಕೆ? ಅವ್ರ ಉಪಾಸನೆಯ ಕ್ರಮ ಏನಿಲ್ಲ, ನಿಜ ವೈಷ್ಣವ ಪಂಥ ಅಲ್ಲ, ಅದರಿಂದಾಗಿನೆ ನಾವು ಅದನ್ನು ಖಂಡನೆ ಮಾಡ್ತೇವೆ ಹೊರತು ತೋಪ್ಲಕ್ಕೆ ಸಾಧ್ಯ ಇಲ್ಲ. ಜನ ಏನು ತಿಳ್ಕೊತಾರೆ, ಅವರು ವಿಷ್ಣು ಸರ್ವೋತ್ತಮ ಅಂತಾರೆ, ನೀವು ಅಂತೀರಿ, ಯಾಕೆ ವಿರೋಧ ಮಾಡಿಲ್ಲ, ವ್ಯತ್ಯಾಸ ಇದೆ ಗೊತ್ತಾಗುತ್ತೆ. ಕೋ ವಿಶೇಷ ಅಥವಾ ಅನ್ಯೇಭ್ಯ ಇತ್ಯತಃ ಅವ್ಯಕ್ತಮಿತಿ ಕಾರ್ಯದೇಹಾದಿವರ್ಜಿತಂ. ನಾನು ಅವ್ಯಕ್ತ ಅಂದರೆ ಕಾರ್ಯದೇಹಾದಿಗಳಿಂದ ರಹಿತನಾದವನು, ಅದನ್ನು ತಪ್ಪು ತಿಳ್ಕೊಂಡವರು. ಕಾರ್ಯದೇಹ ಅಂದ್ರೇನು? ಪ್ರಕೃತಿಯಿಂದ ನಿರ್ಮಾಣ ಮಾಡಲ್ಪಟ್ಟ ದೇಹ, ಅದು ಕಾರ್ಯದೇಹ. ಪರಮಾತ್ಮನ ದೇಹಗಳು ಎಂಥವುಗಳವೆಲ್ಲ? ನಿತ್ಯ ದೇಹ, ಅಪ್ರಾಕೃತ ದೇಹ, ಅಕಾರ್ಯ ದೇಹಗಳು. ತದ್ವಾನ್ ಇವ ಪ್ರತೀಯತೆ ಪ್ರತೀಯಸೆ ಇತ್ಯತಃ ವ್ಯಕ್ತಿ ಮಾಪನ್ನಮಿತಿ ಕಾರ್ಯದೇಹ ಮಾಪನ್ನಂ. ಇಲ್ಲಿ ವ್ಯಕ್ತಿ ಅವ್ಯಕ್ತಿ ಶಬ್ದಕ್ಕೆ ಅರ್ಥನೇ ಬೇರೆ ಅಂತ ಹೇಳ್ತಾರೆ. ಅವ್ಯಕ್ತಂ ವ್ಯಕ್ತಿ ಮಾಪನ್ನಂ, ಅವ್ಯಕ್ತಂ ಅದಕ್ಕೆ ಕಾರ್ಯದೇಹ ರಹಿತಂ. ಮಾಂ ವ್ಯಕ್ತಿಂ ಅಂದರೆ ಕಾರ್ಯದೇಹ ಯುಕ್ತಂ ಇತಿ ಮನ್ಯಂತೆ. ಪ್ರಕೃತಿ ನಿರ್ಮಿತವಾದ ದೇಹವಿಲ್ಲದ ನನ್ನನ್ನು ಪ್ರಕೃತಿ ನಿರ್ಮಿತವಾದ ದೇಹ ಇರುವವನು ಅಂಥೇಳಿ ಅಬುದ್ಧಯ ಬುದ್ಧಿ ಇಲ್ಲದವರು ತಿಳಿತಾರೆ. ಅದಕ್ಕೆ ನಾವು ಗಾಯತ್ರಿ ಜಪ ಯಾತಕ್ಕೆ ಮಾಡಬೇಕು ಅಂದರೆ ದೇವರು ತಪ್ಪು ತಿಳ್ಕೊಳ್ಳೋ ಹಾಗೆ ಮಾಡು ಅಂತ ಅರ್ಥ. ಧಿಯೋ ಯೋನ ಪ್ರಚೋದಾಯತ್ವ, ಅದೇನರ್ಥ? ದೇವ್ರ ಬಗ್ಗೆ ಜ್ಞಾನ ಬರಲಿ, ತಪ್ಪು ಜ್ಞಾನ ಎಂದೂ ಬರಬಾರ್ದು ಹಾಗೆ ಮಾಡು ಅಂತ ಅರ್ಥ. ಯಾವುದೋ ಬುದ್ಧಿ ಬಂದರೆ ಪ್ರಯೋಜನ ಇಲ್ಲ, ಆದ್ದರಿಂದ ಆ ಬುದ್ಧಿ ಬರಬೇಕು. ವ್ಯಕ್ತಿಮಾಪನ್ನಂ ಇತಿ ಕಾರ್ಯದೇಹಾದಿ ಆಪನ್ನಂ ಅವ್ಯಕ್ತಂ ಇತಿ ಶ್ಲೋಕಸ್ಯ ಪ್ರವೃತ್ತೇನ ಪ್ರಕೃತಿಯನ್ನು ಸಾಕ್ಷಾತ್ ಸಂಗತ್ಯಭಾವಾತ್ ತಂ ಸಂಗಮಯಿತು ಮಾಹ ಕಾಯಿತಿ. ಈ ಮೇಲ್ನೋಟಕ್ಕಿದು ತಕ್ಷಣ ಲಿಂಕ್ ಗೊತ್ತಾಗೋದಿಲ್ಲ. ಸಂಗತಿ ಅಂದರೆ ಲಿಂಕ್, ಅದಕ್ಕೆ ಆಚಾರ್ಯ ಬಿಡಿಸಿ ಹೇಳ್ತಾರೆ. ಅನ್ಯೇಭ್ಯ ಬ್ರಹ್ಮಾದಿಭ್ಯ ಏನ ತಾನ್ ಪ್ರಾಪ್ತಾನಾಂ ಅಂತವತ್ ಫಲತ್ವೇಪಿ ತ್ವಾಂ ಪ್ರಾಪ್ತಾನಾಂ ಅನಂತ ಫಲತಾ ಇತಿ ಶಂಕಾಶೇಷ. ನಿನ್ನನ್ನು ಹೊಂದಿದವರಿಗೆ ನಿತ್ಯ ಫಲ, ಅವರಿಗೆ ಅನಿತ್ಯ ಫಲ, ಯಾತಕ್ಕೆ ಅಂದರೆ ಶಂಕೆ ಇದು ಉತ್ತರ ಇದೆ. ಯಾಕೆ ನನ್ನೇ ಇಲ್ಲ ಅಂದಮೇಲೆ ನನ್ನ ಆರಾಧನೆಯ ಫಲನೇ ಬೇರೆ, ಅನಿತ್ಯವಾದ ಇರತಕ್ಕಂಥ ಅವರದು ಅನಿತ್ಯ ಫಲನೇ ಕೊಡ್ತಾರೆ ಎಂಬುದು ವ್ಯತ್ಯಾಸ, ಅದಕ್ಕೆ ಲಿಂಕ್ ಇದು. ಕಥಾ ಕಥಮನೇನ ಉಕ್ತ ಶಂಕಾ ಪರಿಹಾರ ಇತ್ಯತಃ ಕಾರ್ಯ ಇತಿ ಅನೇನ ಯಥಾಶ್ರುತಂ ಪದಂ ಪಠಿತ್ವಾ ವ್ಯಾಖ್ಯಾತಂ ವಸ್ತುತಸ್ತು ಅವ್ಯಕ್ತಂ ಮಾಂ ಇತ್ಯನುವಾದಾತ್ ಅವ್ಯಕ್ತೋಹಂ ಇತಿ ಯತ್ಸಿದ್ಧಂ ತಸ್ಯ ಇದಂ ವ್ಯಾಖ್ಯಾನಮಿತಿ ಜ್ಞಾತವ್ಯಂ. ಅವ್ಯಕ್ತ ಮತ್ತು ವ್ಯಕ್ತ ಅಂಬದಕ್ಕೆ ಏನು ಬಂದಿದೆ ಹಿಂದೆ ಮುಂದೆ ಆ ಅರ್ಥ ಇಟ್ಕೊಂಡು ಮಾಡಬೇಕೇ ಹೊರತು ಬೇರೆ ಅರ್ಥ ಮಾಡಬಾರ್ದು ಅಂತ ಹೇಳೋದಕ್ಕೆ ಆಚಾರ್ಯ ಬರೆದ ಅರ್ಥ. ವಸ್ತುತಸ್ತು ಅವ್ಯಕ್ತಂ ಮಾಂ ಇತ್ಯನುವಾದಾತ್ ಅವ್ಯಕ್ತೋಹಂ ಇತಿ ಯತ್ಸಿದ್ಧಂ ತಸ್ಯ ಇದಂ ವ್ಯಾಖ್ಯಾನಮಿತಿ ಜ್ಞಾತವ್ಯಂ. ಇದಾನಿಯಂ ಉತ್ತರಸ್ಯ ಸಂಗತಿ ಮಾಹ ತದ್ವಾನಿತಿ ಕಾರ್ಯದೇಹಾದಿಮಾನ್. ತದ್ವಾನ್ ಅಂದರೆ ಕಾರ್ಯದೇಹಾದಿಮಾನ್ ಇವ ಇತಿ ಮೃದುಕ್ತಿ ವಸ್ತುತಸ್ವೇವ ಇತಿ ಅಥೋ ನ ತದ್ವರ್ಜಿತ ಇತಿ ಶೇಷ. ಪ್ರಕೃತೋಪಯೋಗಿತೆಯ ವ್ಯಾಚಷ್ಟೆ ಕಾರ್ಯ ಇತಿ. ಒಟ್ಟೇನು ಉಪಯೋಗ ಈಗ ಅಂದರೆ ಕಾರ್ಯದೇಹಾದಿ ಆಪನ್ನಂ, ಕಾರ್ಯದೇಹಾದಿರಹಿತ ಮಾಂ ಕಾರ್ಯದೇಹಾದಿ ಆಪನ್ನಂ ಅಬುದ್ಧಯ ಮನ್ಯಂತೆ ಅಂತ ತಾತ್ಪರ್ಯ. ಇದು ಅವ್ರು ಎಲ್ಲಿ ತಪ್ಪು ಮಾಡ್ತಾರೆ ಅಂತ ತಿಳಿಸಿದ್ರು. ಸತ ಸತ ಪರಂ, ಈಗ ದೇವ್ರ ಬಗ್ಗೆ ಅವ್ಯಕ್ತಮ್ಮ ಅನ್ನೋದಕ್ಕೆ ಕ್ಲಿಯರ್ ಇನ್ನು ಕೊಡ್ತಾರೆ, ಆಧಾರಗಳು ಕೊಡ್ತಾರೆ. ಮೃದುಕ್ತಿ ಅಂದರೆ ಏನು? ಹೆಚ್ಚು ಬೈಲಿಲ್ಲ, ಅಬುದ್ಧೆ ಅಂತ ಅಷ್ಟೇ ಹೇಳಿಬಿಟ್ರೆ ಹೊರತು ಬೇರೆ ಹೇಳಲಿಲ್ಲ. ಮೃದುವಾಗಿ ಹೇಳಿದಾಗ ನಾಶವಂತಾರ ಇತ್ಯಾದಿಗಳೇನವು ಕಟುಕ್ತಿ, ಅದು ಇದು ಮೃದುಕ್ತಿ. ಅದಕ್ಕೆ ಆಕ್ಷೇಪ ಲಾಭಾಯ ಇದು ಮೃದುಕ್ತಿ ರೀತಿ, ಆಕ್ಷೇಪ ಲಾಭ ಏನು ಆಕ್ಷೇಪ ಇತ್ತಲ್ಲ ಅದನ್ನು ತಿಳಿಸೋದಕ್ಕೋಸ್ಕರ ಮೃದುವಾಗಿ ಹೇಳಿದ ಮಾತಿದೆ. ತಚ್ಚೋಕ್ತಂ ಸತಸತಃ ಪರಂ ನತಸ್ಯ ಕಾರ್ಯಂ ಅಪಾನಿಪಾದ ಆನಂದ ದೇಹಂ ಪುರುಷಂ ಮನ್ಯಂತೆ ಗೌಣದೇಹಿಕಂ. ತಚ್ಚೋಕ್ತಂ ಸದಸತಃ ಪರಂ, ತಚ್ಚೋಕ್ತಂ ಅದಕ್ಕೆಲ್ಲ ಏನು ಆಧಾರ? ಪರಮಾತ್ಮ ಅವ್ಯಕ್ತ ಅಂದ್ರೇನು ಕಾರ್ಯದೇಹಾದಿ ರಹಿತ ಅಂತ ಅರ್ಥ ಹೇಳಿದ್ರಲ್ಲ, ಏನು ಆಧಾರ ಅಂದರೆ ಸತತತ ಪರಂ ಒಂದು ವಾಕ್ಯ. ಸತ್ ಅಂದ್ರೇನು? ಮೂರ್ತ ಪದಾರ್ಥಗಳು. ಅಸತ್ ಅಂದ್ರೇನು? ಅಮೂರ್ತ ಪದಾರ್ಥಗಳು. ಎಲ್ಲಿ ಬಂದಿತ್ತು ಅರ್ಥ? ಅದು ತತ್ವೋದ್ಯೋತಲ್ಲಿ ಬಂದಿದೆ. ತತ್ವೋದ್ ಮೂರ್ತಂ ಸತಿತಿ ಸಂಪ್ರೋಕ್ತಂ ಅಮೂರ್ತಂ ಅಸದುಚ್ಯತೆ ಮೂರ್ತಾಮೂರ್ತೇತರ ಬ್ರಹ್ಮ ನ ಸತ್ತನ್ನಾಸದುಚ್ಯತೆ ಅಂತ ಆಚಾರ್ಯ ಉಲ್ಲೇಖ ಏನಂತ ಹೇಳಿದ್ರು ಮುಂದೆ ಭಂಗಿಶ್ರುತಿ ಅಂತ ಹೇಳಿದ್ರು. ಭಂಗಿಶ್ರುತಿಯಲ್ಲಿ ಬಂದಿದೆ ಅಂತ ಅರ್ಥ ಹೇಳಿದ್ರು. ಅದಕ್ಕೆ ಸದಸತಃ ಪರಂ, ಇವರೇನು ಅರ್ಥ ಮಾಡ್ತಾರೆ ಸತ್ತು ಅಲ್ಲ ಅಸತ್ವ ಅಲ್ಲ ಅಂತೇಳಿ, ಹಾಗಲ್ಲ. ಸದಸತಃ ಪರಂ, ಸತ್ ಅಂತ ಹೇಳಿದರೆ ಯಾವುದು? ಮೂರ್ತ ಪದಾರ್ಥ. ಯಾವ್ಯಾವುದು? ಪೃಥ್ವಿ, ಅಪ್ತೇಜೋ, ವಾಯು, ಆಕಾಶ, ಏನವು? ಅಮೂರ್ತ ಪದಾರ್ಥಗಳು. ಅದಕ್ಕೆ ಸದಸತಃ ಪರಂ. ಇನ್ನೊಂದು, ನತಸ್ಯ ಕಾರ್ಯಂ ಕರಣಂಚ ವಿದ್ಯತೆ ಶ್ವೇತಾಸ್ತ್ರ ರೂಪ. ಪರಮಾತ್ಮ ಕಾರ್ಯತ್ವ ಅಂಬುದು ಇಲ್ಲೇ ಇಲ್ಲ. ಅಪಾಣಿಪಾದ, ನಮ್ಮಂಥ ಕೈಕಾಲಿಲ್ಲ. ಅಪಾಣಿ, ದೇವರಿಗೆ ಕೈಕಾಲಿಲ್ಲ ಅಲ್ಲ, ನಮ್ಮಂಥ ಕೈಕಾಲಿಲ್ಲ. ಅವರೇ ಅರ್ಥ, ಉಳಿದವರು ನೋಡಿದ್ರೆ ನಿರಾಕಾರ ಅಂತ ಅರ್ಥ ಮಾಡ್ತಾರೆ. ಕೈಕಾಲಿಲ್ಲ, ನಿರಾಕಾರ ಅಲ್ಲ, ನಮ್ಮಂಥ ಕೈಕಾಲಿಲ್ಲ. ಆನಂದನಂತೆ ಗೌಣ ದೇಹಿಕಂ ಆನಂದ ದೇಹಂ ಪುರುಷಂ. ಪರಮಾತ್ಮ ಯಾರಾತ? ಆನಂದ ದೇಹ. ಈ ಮಾತಿ ಸರಿಯಾಗಿ ಅರ್ಥ ಬರೋ ವಾಕ್ಯ ಇದು. ಗೌಣ ದೇಹಿಕಂ ಮನ್ಯಂತೆ, ಅವ್ಯಕ್ತಂ ವ್ಯಕ್ತಿಮಾಪನ್ನಂ ಮನ್ಯಂತೆ. ಆನಂದ ದೇಹಂ ಗೌಣ ದೇಹಿಕಂ ಮನ್ಯಂತೆ, ಅರ್ಥ ಸರಿಯಾದ ಅರ್ಥ. ಅದಕ್ಕೆ ಆನಂದಮಯನಾದ ತನ್ನ ದೇಹವನ್ನು ಏನು ತಿಳ್ಕೊಂಡಿದ್ದಾರೆ ಅವರು? ಗೌಣ ದೇಹ. ಗೌಣ ಅಂದ್ರೇನು? ಗುಣ. ಗುಣ ಅಂದ್ರೇನು? ಸತ್ವಾದಿಗಳು. ಅವೇನು? ಪ್ರಕೃತಿ. ಪ್ರಾಕೃತ ದೇಹವನ್ನು ತಪ್ಪು ತಿಳ್ಕೊತಾರೆ ಅಲ್ಲಿ ಗಂಡರು. ಇತ್ಯಾದೋ ಭಾವಂ ಯಥಾರ್ಥ್ಯಂ ಪರಂಭಾವ ಮಜಾನಂತಹ, ನನ್ನ ಸರಿಯಾದ ತತ್ವ ತಿಳಿದೇನೆ ಆಯ್ತು ತಪ್ಪು ತಿಳ್ಕೊತಾರೆ. ತಥಾ ಅಬ್ರವೀಚ ಅಂತ ಪಾಠಾಂತರ. ಅಲ್ಲಿಗೆ ನಾಳೆ ದಿವಸ ಮುಂದಿನ ಭಾಗ, ಅಲ್ಲಿ ತುಂಬ ವಿಷಯ ಬರುತ್ತೆ ಅದರೊಳಗೆಲ್ಲ. ದೇವರು ಮಹಿಮೆ, ಅದನ್ನ ಎರಡನೇ ಷಟ್ಕಕ್ಕೆ ಏನಂತ ಕರೆದಿದ್ದಾರೆ? ಜ್ಞಾನ ಹೇಳ್ತಕ್ಕಂಥ ಅಧ್ಯಾಯ. ಆದ್ದರಿಂದ ದೇವ್ರ ಮಹಿಮೆಯೆಲ್ಲ ತಿಳ್ಕೊಳ್ಳೋಕ್ಕೆ ಇದೆಲ್ಲ ಬೇಕು. ದೇವ್ರ ಮಹಿಮೆನ ಹೇಗೆ ಹೇಳ್ತಾ ಇಲ್ಲ ಇಲ್ಲಿ? ಭಾಗವತಾದಿಗಳಲ್ಲಿ ಮಹಾಭಾರತದಲ್ಲಿ ಹೇಳ್ದ ಏನಂತ ಹೇಳ್ತಾರೆ ಅಲ್ಲಿ? ಅಲ್ಲ, ಅಲ್ಲಿ ಹೇಳ್ಬೇಕು ಏನಂತ ವರ್ಣನೆ ಮಾಡ್ತಾರೆ? ದಸರನ್ನು ಕೊಂದ, ಹಾಗೆ ಹೀಗೆ ವಿಶ್ವರು, ಅದೆಲ್ಲ ಹೇಳಿ. ಇಲ್ಲಿ ಹೇಳ್ಬೇಕಾದ್ರೆ ತೀರ್ ಇದೆಲ್ಲ ಹೇಳ್ತಾ ಹೋಗಿ ತಾತ್ವಿಕವಾಗಿ ಹೇಳ್ತಾ ಬರ್ತಾರೆ. ಅಲ್ಲಿ ಏನು ಹೇಳ್ತಾರೆ? ಅದನ್ನು ಮಹಾತ್ಮವನ್ನು ಪ್ರಾಕ್ಟಿಕಲ್ ಆಗಿ ಹೇಳ್ತಾ ಬರ್ತಾರೆ. ಇದು ಮಹಿಮೆ, ಅದು ಮಹಿಮೆನೆ. ಹಾಂ, ಇದು ಇದು ಥಿಯರಿಟಿಕಲ್ ಆದರೆ ಸರಿಯಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ದೇವರು ಸ್ವಲ್ಪ ಸ್ಪಷ್ಟ ಸ್ಪಷ್ಟ ತಿಳಿಯುತ್ತಾಗ. ಓಂ ಜನ್ಮಾದ್ಯಸ್ಯ ಯಥೋನ್ಮಯಾದಿತರತಶ್ಚಾರ್ಥೇಶ್ವ ವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯಾದಿ ಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿ ಮೃದಾಂ ಯಥಾ.